ತಥಾ ಮರ್ತ್ಯಃ ಮನುಷ್ಯೋಪಿ ಪಚ್ಯತಿ. ಕಾಲಾಂತರದಲ್ಲಿ ಸಸ್ಯ ಹೇಗೆ ಪಾಕಗೊಳ್ಳುತ್ತೋ ಹಾಗೆ ಮನುಷ್ಯರು ಕೂಡ ಪಕ್ವವಾಗಲೇಬೇಕು, ಆಮೇಲೆ ಬಿಡಲೇಬೇಕು. ಪಕ್ವ ಸಸ್ಯಮೇವ ಮ್ರಿಯತೆ. ಹಣ್ಣಾದಂಥ ಗಿಡ ಹೇಗೆ ಸತ್ತೋಗಬೇಕು ಹಾಗೆ ಜೀವ ಕೂಡ ಹೋಗಲೇಬೇಕು. ಯಮಶಾಸನಾನುಭವಾನಂತರಂ ಸಸ್ಯಮೇವ ಪುನರ್ಜಾಯತೆ. ಸಸ್ಯ ಮಧ್ಯೆ ಹುಟ್ಟ ಹಾಗೆ ಯಮಶಾಸನ ಅನುಭವಾನಂತರಂ, ಆಯಾ ಜನ್ಮದ ಪಾಪ ಪುಣ್ಯಗಳ ವ್ಯವಸ್ಥೆ ಮುಗಿದ ಮೇಲೆ ಸಸ್ಯಮೇವ ಪುನರ್ಜಾಯತೆ, ಆ ಸಸ್ಯ ಮಧ್ಯೆ ಹೇಗೆ ಹುಟ್ಟಬೇಕು ಹಾಗೆ. ಮರ್ತ್ಯಃ ಇತ್ಯನುಷಂಗ ಯಥೋ ಜಂತೋ ಜನ್ಮ ಮೃತಿ ನಿಯತೆ ತಥೋ ನಿಯತಮೃತೇರೇವ ತ್ವಯ ದತ್ತತ್ವಾತ್ ನಮವ ತತಃ ಕ್ಲೇಶ ಇತಿ ಭಾವ. ನೀನು ಶಾಪ ಕೊಟ್ಟಿದ್ದೇನಂತ ಸಾಯಿ ಅಂತೇಳಿ, ಎಂದು ಆಗೋದು ಇವತ್ತಾಯ್ತು ಅಷ್ಟೇ ಹೊರತು ಅದು ಆಗಬಾರ್ದೇನು ಅಲ್ಲ ಅಂತ ಹೇಳ್ಕೊಂಡು ಹೊರಟುಬಿಟ್ಟ. ಜಂತೋ ಜನ್ಮ ಮೃತಿ ನಿಯತೆ ತಥೋ ನಿಯತಮೃತೇರೇವ ತ್ವಯ ದತ್ತತ್ವಾತ್, ನಿಯತ ಮೃತಿ ನೀನು ಕೊಟ್ಟಿದ್ದೆ ಹೊರತು ಹೊಸದಾಗೇನೂ ಅಲ್ಲ. ನಮಮ ತತಃ ಕ್ಲೇಶ ಇತಿ ಭಾವ, ಆದ್ದರಿಂದ ನನಗೆ ಅದಕ್ಕೆ ಕ್ಲೇಶ ಇಲ್ಲ. ಅಥ ಯಮಲೋಕಂ ಗತೋ ನಚಿಕೇತಃ ತದಾ ಯಮಃ ಅನ್ಯಲೋಕಂ ಗತ್ವಾ ಸ್ಥಿತೋಭೂತ್. ಯಮಭಾರ್ಯಯ ಕೃತಾ ಅತಿಥಿ ಪೂಜಾಂ ಯಜಮಾನ ಅಭಾವಾತ್ ನಾ ಗೃಹ್ಣಾಮಿ ಇತ್ಯುಕ್ತ್ವಾ ದಿನತ್ರಯ ಪರ್ಯಂತಂ ಉಪವಾಸೇನ ತದ್ಗೃಹೇ ಏವ ಸ್ಥಿತವಾನ್. ತಥೋ ಯಮೇ ಚ ಆಗತೆ ಯಮಂ ಪ್ರತಿ ಭಾರ್ಯೋಕ್ತಿ ಪ್ರಕಾರಮಃ ವೈಶ್ವಾನರೈ. ಮುಂದಿನ ಶ್ಲೋಕ. ವೈಶ್ವಾನರಃ ಪ್ರವಿಶತಿ ಅತಿಥಿರ್ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತೋತಕಂ. ಎಲ್ಲಿದೆ ಅನುಪಶ್ಯ ಇರೋದು? ಅನುಪಶ್ಯ ಅಂದ್ರೆ ನೋಡಿ, ಪಶ್ಯ ಅನುಪಶ್ಯ ನೋಡಿ ನೋಡಿ, ಅನೇಕ ಸರ್ತಿ ನೋಡಿದಾಗ ಅನುಪಶ್ಯ ಅಂತ ಕರೀತಾರೆ. ಏನ ಮರ್ತ್ಯ ಅಂದ್ರೆ ಮನುಷ್ಯ, ಮಾರ್ಟಲ್ ಫೆಲೋ, ಮಾರ್ಟಲ್ ಮನುಷ್ಯ. ಪ್ರತಿಯೊಬ್ಬನು ಸಾಯಲೇಬೇಕು, ಅದು ಹೊಸ್ತೇನೂ ಅಲ್ಲ. ಅದಕ್ಕೆ ಶಾಪ ಕೊಟ್ಟರು ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ ಹೊರಟುಬಿಟ್ಟ. ತಪ್ಪು ಮಾಡಿದಾಗ ಏನು ಹೇಳಬೇಕು? ಉತ್ತಮ ವಚಸ ಶಿಕ್ಷಾ ಅಂತ ಆಚಾರ್ಯರ ಮಾತು. ದೊಡ್ಡವರು ತಪ್ಪು ಮಾಡಿದಾಗ ಮಾತಿನಲ್ಲಿ ಹೇಳಬೇಕು, ನನ್ನ ಕೆಲಸ ಆಯಿತು, ನಾನು ಹೊರಡ್ತೇನೆ ಈಗ, ಏನು ಯೋಚನೆ ಇಲ್ಲ ಅಂತ ಹೊರಟುಬಿಟ್ಟ. ಏನಿದೆ ಇದರಲ್ಲಿ ವೇದಸ್ಥಿರ್ತ ವ್ಯಾಖ್ಯಾನ? ಇಲ್ಲೇ ಇಲ್ಲ, ಹೋಗ್ಬಿಟ್ಟಿದೆ. ಏನಂತಿದೆ? ಯದ್ವಾ ದೇಹಿನ ಮರಣಸ್ಯ ನಿಯತತ್ವೇಪಿ ಬಾಲ್ಯಾವಸ್ಥಾಯಾಮೇವೇತಿ ನಿಯಮಾಭಾವ. ಇಲ್ಲೇ ಇಲ್ಲಿದೆ, ಇಲ್ಲಿ ಇಲ್ಲ ಇಲ್ಲದು ಇಲ್ಲದು ಖಂಡಾರ್ಥ ಕೊಂಡಿ. ಇದು ಇದ್ಯಾವ್ದು ಯಾವ್ದು ಇದು ಖಂಡಾರ್ಥ ಅದಲ್ಲ, ಅಲ್ಲ ಇದರಲ್ಲಿ ಕಟ್ಟಾಗಿದೆ, ಪ್ರಿಂಟೇ ಆಗಿಲ್ಲ. ಯದ್ವಾ ದೇಹಿನ ಮರಣಸ್ಯ ನಿಯತತ್ವೇಪಿ ಬಾಲ್ಯಾವಸ್ಥಾಯಾಮೇವೇತಿ ನಿಯಮಾಭಾವಾತ್ ಬಾಲಕಸ್ಯ ಮಮತ್ವಯ ಮರಣಂ ದತ್ತಮಿತಿ ಇತ್ಯಪಿ ನಕ್ಲೇಶ ಇತಿ ಭಾವೇನ ಸಸ್ಯಮಿತಿ. ಒಂದು ಮತ್ತೊಂದು ದೃಷ್ಟಾಂತ. ಈಗ ಏನು ಹೇಳಿದೆ? ಈಗ ಮನುಷ್ಯನಿಗೆ ದೇಹಿನ ಮರಣಸ್ಯ ನಿಯತತ್ವೇಪಿ, ಮರಣ ಬಂದು ನಿಶ್ಚಿತ, ಆದರೆ ಈ ಸಾಯ್ತರು ಚಿಕ್ಕ ವಯಸ್ಸಲ್ಲೇ ಸಾಯ್ತಾ ಇದ್ದಿಲ್ಲ ಅಂತ ಕೇಳಿದರೆ ಬಾಲ್ಯಾವಸ್ಥೆಪಿ, ಈ ಮಾತು ಯಾವಾಗ ಹೇಳಬೇಕಾಗಿತ್ತು? ಮುದುಕರಾಗಿ ಮಾತು ಹೇಳಿದರೆ ಪರವಾಗಿಲ್ಲ, ನಚಿಕೇತ ಹುಡುಗನಾಗಿದ್ದಾನಲ್ಲ ಅವಾಗ ಸಾಯ್ತಾ ಇದ್ದಾನಲ್ಲ ಅಂದರೆ ನಿಯಮಾಭಾವ ಅಂತ ಅದಕ್ಕೆ ಹೇಳಿದರು. ಹುಟ್ಟಿದ ಮನುಷ್ಯ ಸಾಯಬೇಕು ಅಂತ ನಿಯಮ ಇದೆ ಹೊರತು, ವಯಸ್ಸಾದಮೇಲೆ ಸಾಯಬೇಕು ಅಂತ ನಿಯಮ ಇದ್ದರೆ ಈ ಸಾಯೋದು ದುಃಖ ಪಡಬೇಕಾಗಿತ್ತು. ಮನುಷ್ಯ ಯಾವಾಗ ಬೇಕಾದ್ರೂ ಸಾಯ್ಬೋದಾದ್ರೆ ನಾನು ಈಗ ಸಾಯ್ತಾ ಇದ್ದೇನೆ ಅಷ್ಟೇ. ಅಂದರೆ ಹಿಂದೆ ಕೂಡ ಬಾಲಕರು ಸತ್ತವರಿದ್ದಾರೆ, ಅದರಲ್ಲೂ ನಾನು ಬಹುನಾಮೇಮಿ ಪ್ರಥಮ ಇದ್ದಾಗೆ ಗೊತ್ತಾಯ್ತಾ. ಬರೀ ವಯಸ್ಸಾದವರ ಸತ್ತಿದ್ರೆ ಒಂದು ಪ್ರಶ್ನೆ ಬರೋದು. ಉದಾಹರಣೆಗೆ ಫುಲ್ ಏಜ್ ಆಯಿತು, ರಿಟೈರ್ಮೆಂಟ್ ಸೂಪರ್ ಆ್ಯನೇಷನ್ ರಿಟೈರ್ಮೆಂಟ್ ಆಗಿಬಿಟ್ಟು ಯೋಚನೆ ಇಲ್ಲ, ಸರ್ವಿಸ್ 2 ವರ್ಷಕ್ಕೆ ರಿಟೈರ್ ಮಾಡಿದರು, ದುಃಖ ಆಗುತ್ತೆ ಹೌದಲ್ಲ, ಆ ರೀತಿ ಆಗಬಹುದಲ್ಲ ಅಂತ ಪ್ರಶ್ನೆ. ಇದು ಆ ಕೇಸಲ್ಲ ಅಂತ ಹೇಳಿದ, ಆ ಕೇಸಲ್ಲ ಇದು. ಯಾತಕ್ಕೆ ಸಾಯೋದಕ್ಕೆ ಯಾವ ಬೇಕಾದ್ರೂ ಸಾಯ್ತಕ್ಕಂಥ ನಿಯಮ ಇದೆ, ನಿರ್ಬಂಧಲ್ಲ. ಕೃತದ್ಯುತಿ ನಮ್ಮ ಜೊತೆಗೇತರಾಜನ ಕಥೆಯಲ್ಲಿ ಮಗು ಸಾಯಲಿಲ್ಲ, ಎಷ್ಟೋ ಪ್ರಸಂಗ ನಡೆದೋಗಿದೆ. ಆದ್ದರಿಂದ ಇದು ಹೊಸ್ತಲ್ಲ, ಆದ್ದರಿಂದ ಚಿಕ್ಕ ವಯಸ್ಸಲ್ಲೂ ಸಾಯಬಾರ ನಿಯಮ ಇಲ್ಲ. ಆದ್ದರಿಂದ ಈ ಸತ್ರ ನಷ್ಟ ಅಂದರೆ ನಷ್ಟ ಏನಿಲ್ಲ ಅಂತ ಹೇಳಿದ. ಅದಕ್ಕೆ ಉತ್ತರ ಕೊಟ್ಟು, ಬಾಲ್ಯಾವಸ್ಥಾ ಯಾವೈತಿ ನಿಯಮಾಭಾವಾತ್ ಬಾಲಕಸ್ಯ ಮಮತ್ವ ಯಾಮರಣಂ ದತ್ತಂ. ಆದ್ದರಿಂದ ಈ ವಯಸ್ಸಿಗೆ ಸಾವು ಅಂತಂದ್ರೆ ಬರ್ಬೋದು ಅಭಿಮನ್ಯು, ಚಿಕ್ಕ ವಯಸ್ಸಿಗೆ ಹೌದಾ? ಸಾಧನೆ ಮಾಡಿ ಹೊರಟುಬಿಟ್ಟ, ನಾನು ಕೆಲಸ ಮಾಡಿ ಹೊರಟೆ, ಯೋಚನೆ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ. ನಾನು ಸುಮ್ಮನೆ ಕೂತೋಗಿದ್ರೆ ತಪ್ಪಾಗೋದು, ನನ್ನ ಕರ್ತವ್ಯ ಮುಗಿಸಿದ್ದೇನೆ. ಆದ್ದರಿಂದ ಯೋಚನೆ ಇಲ್ಲ, ಇದರಿಂದ ನಮಗೆ ಅಭಿಮನ್ಯನ ಕಥೆನೂ ಅರ್ಥ ಆಗುತ್ತೆ. ಮಾರ್ಕೆಟ್ ಏರಿಸ್ ಹೋಗಿಲ್ವಲ್ಲ, ಇನ್ನೂ ಇದ್ದಾರಲ್ಲ ಅವರು. ಏನಾಗ ಹೌದು, ಅವ್ರು ಬೇರೆ, ಅವ್ರು ಹೋಗೋ ವ್ಯವಸ್ಥಿತ್ತು, ಅವ್ರು ಸಾಧನೆ ಮಾಡಿ ಬಯಸ್ಕೊಂಡ್ಬಿಟ್ರು ಮುಂದೋಗುತ್ತೆ ಅಷ್ಟೇ. ಬಟ್ ಅಕಸ್ಮಾತ್ ಹೋದ್ರೆ ಯೋಚನೆ ಇಲ್ಲ ಅಂತ ಹೇಳ್ತಾ. ಎಷ್ಟೋ ಜನ ಚಿಕ್ಕವ್ರು ಹೋಗಿರೋದ್ರಿಂದ ಅದು ಇದು ಹೊಸ್ತೇನೂ ಅಲ್ಲ. ಅಲ್ಲ, ವಯಸ್ಸು ದೊಡ್ಡದಲ್ಲ. ಉದಾಹರಣೆಗೆ ಘಟೋತ್ಕಜ, ಅಭಿಮನ್ಯು ಎಲ್ಲ ಕೂಡ ಏನು ಮಾಡಿದ್ರು ಅಂದರೆ ಚಿಕ್ಕ ವಯಸ್ಸಿಗೆ ಹೋಗಬಾರ್ದು ಕರೆಕ್ಟೇ, ಸಾಧನೆ ಮಾಡಿ ಹೋದ್ರೆ ತಪ್ಪಲ್ಲ. ವಿಷ್ಣು ತೀರ್ಥರ 50 ವರ್ಷ, ಟೀಕಾರಾಯರು 50 ವರ್ಷ, ಗೊತ್ತಾಯ್ತಲ್ಲ. ಏನು ತಮ್ಮ ಕೆಲಸ ಮುಗಿಸ್ಬಿಟ್ರು ಅವರು, ಮುಗಿಸ್ತೇ ಹೋದ್ರೆ ತಪ್ಪದು. ಗೊತ್ತಾಯ್ತು. ಉದಾಹರಣೆಗೆ ಎಕ್ಸಾಮ್ ಒಂದು 3 ಅವರ್ಸ್ ಇದೆ, ಈಗ ಅರ್ಧ ಗಂಟೆಗೆ ಒಂದು ಕೊಟ್ಟೋದ ಫೇಲ್ ಆಗಿಬಿಟ್ಟು, ಅದು ಭಾರಿ ಕೆಟ್ಟದ್ದು. ಅದು 1 ಗಂಟೆಗೆ ಹೋಗಿ ಕೊಟ್ಟ ರ್ಯಾಂಕ್ ಬಂದ. ಆಯ್ತಾ, ಪರ್ಡೆ ಆಯ್ತಾ? ಆದ್ದರಿಂದ ಬೇಗ ಹೋಗಿದ್ದೆ ಕೌಂಟ್ ಆಗಲಿಲ್ಲ. ಬೇಗ ಹೋಗಿ ಫೇಲ್ ಆದರೆ ಬೈತಾರೆ, ಬೇಗ ಹೋಗಿ ಪಾಸ್ ಆದರೆ ಇನ್ನೂ ಜಾಸ್ತಿ ಬಂದರೆ ಬೇಗ ಹೋಗಿ ತಪ್ಪೇನೂ ಅಲ್ಲ. ಆದರೆ ನಾನು ಕೆಲಸ ಮಾಡಿ ಹೋಗ್ತಿದ್ದೆ, ನಾನು ಮಾಡೋ ತಪ್ಪು ಅಂತ ಹೇಳಿ ಹೋಗ್ತಿರೋದ್ರಿಂದ ಯೋಚನೆ ಇಲ್ಲ ಅಂತ ಹೇಳಿದ. ಇದನ್ನು ಯೋಚನೆ ಮಾಡಬೇಕು ಒಬ್ಬ ವ್ಯಕ್ತಿಯ. ಹಾಂ, ಅದು ಆ ವಿಚಾರ ಬೇರೆ, ಆ ಪ್ರಸಕ್ತಿ ಅಲ್ಲ ಈಗ. ಅದು ನಿಜ, ಅವನು ಏನೇನೋ ಸಾಧ್ಯ, ಯಾವುದೋ ಜನ್ಮಗಳು, ನಮ್ಗೆ ಯಾರಿಗೆ ಗೊತ್ತಾಗುತ್ತದೆ, ಗೊತ್ತಾಯ್ತಿಲ್ಲ. ಯಾವುದೋ ಜನ್ಮದ ಇರ್ಬೋದು, ಇದೇ ಜನ್ಮದ ಹಿಂದೆ ಬಂತಲ್ಲ ಬಾಲಹತ್ಯಾ ಕೃತಾಪುರ ಅಂತ ಬಂದ ಹಾಗೆ ಯಾವುದೋ ಜನ್ಮದಲ್ಲಿ ಆಗ್ಬೋದು. ಆದ್ದರಿಂದ ನಿಯಮ ಇಲ್ಲ, ಅದನ್ನು ನೋಡಾಗಿಲ್ಲ ನಾವೀಗ. ಪ್ರೆಸೆಂಟ್ ಕೇಸ್ ಅಷ್ಟೇ. ಉದಾಹರಣೆಗೆ, ನಾನು ಚಿಕ್ಕ ವಯಸ್ಸಿಗೆ ಸಾಯ್ತೀಯಲ್ಲಪ್ಪ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೂ ನನಗೆ ಯೋಚನೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಕರ್ತವ್ಯ ಮಾಡಿ ಹೋಗೋದಾದ್ರೆ ವಯಸ್ಸು ತೊಗೊಂಡು ಏನು ಮಾಡಬೇಕು? 100 ವರ್ಷನೇ ಇದ್ದ, ಏನು ಕೆಲಸ ಮಾಡಿಲ್ಲ, ಏನು ಮಾಡ್ತೀರಿ? ಇವ್ರು ಯಾರೋ ಇರ್ತಾರೆ, 10 ಬಾಲಿಗೆ ಒಂದು 50 ಹೊಡೆದು ಹೋಗಿಬಿಡ್ತಾರೆ, ಇನ್ನೊಬ್ಬನು 100 ಬಾಲು 2 ಹೊಡೆದಿರ್ತಾನೆ ರನ್. ಏನಂತಾರೋ ಅವನ್ನ ಬೈತಾರೆ, ಅಷ್ಟೊತ್ತಿದ್ದು ಗ್ರೇಟ್ ಅಂತ ಕರೆಯೋದಿಲ್ಲ. ಆದ್ದರಿಂದ ಬಾಲ್ಯಾವಸ್ಥೆಯಲ್ಲಿ ಆದರೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ನಿಯಮ ಪಾಲಕಸ್ಯ ಮಮತ್ವ ಯಾ ಮರಣಂ ದತ್ತವಿತಿ ನಕ್ಲೇಶಃ ಇತಿ ಭಾವೇನಃ ಸಸ್ಯಮಿವೇ. ಸಸ್ಯ 2 ರೀತಿ ಇದೆ ಈಗ, ಸಸ್ಯ 2 ರೀತಿ ಇದೆ. 100 ವರ್ಷ ಬದುಕತಕ್ಕಂಥ ಮಾವಿನ ಗಿಡನೂ ಇದೆ, ಈ ಕೊತ್ತಂಬರಿ ಸೊಪ್ಪು ಸಸ್ಯಗಳೆಲ್ಲ ಇದೆ. ಅದೇನದು, ಇವತ್ತು ವಾರಕ್ಕೆ ಕಿತ್ತಾಕ್ಬಿಡ್ತಾರೆ, 15 ದಿವಸ ಬಂದರೆ ಅಲ್ಲಿಗೆ ಕಿತ್ತಾಕ್ಬಿಡ್ತಾರೆ. ಆ ವರ್ಷಗಟ್ಟಲೆ 100 ವರ್ಷ ಇರೋದು ಅದೇ ಅಲ್ಲಿ, ಒಂದು 10-20 ದಿವಸಕ್ಕೆ ಹೋಗೋದು ಇದೆ ಅಲ್ಲಿ. ಅದು ಸಸ್ಯ ಅನ್ನೋ ಪದ ಉಪಯೋಗಿಸಿದ್ರಿಂದ ಚಿಕ್ಕ ವಯಸ್ಸು ಬೇಕಾದ್ರೆ ಆಗ್ಬೋದು. ಅದೇ ದುಷ್ಟ ಸ್ವಾರಸ್ಯವನ್ನು ಹೇಳಿದರು. ಸಸ್ಯಮಿವೇತಿ, ಸಸ್ಯ ಮರ ವೃಕ್ಷ ಅಂದರೆ ಬೇರೆ, ಸಸ್ಯ ಅಂದರೆ ಬೇರೆ. ವೃಕ್ಷ ಅಂದರೆ ದೊಡ್ಡದಾಗಿರುತ್ತೆ, ವರ್ಷನೂ ಜಾಸ್ತಿ ಆಗಿರುತ್ತೆ, ಹೈಟು ಜಾಸ್ತಿ ಆಗಿರುತ್ತೆ. ಸಸ್ಯ ಬೆಳೆಯೋದೇ ಇಷ್ಟದು, ಆಗಿರೋದೇ ಕೆಲವು ದಿವಸಗಳು, ಕೆಲವು ತಿಂಗಳು ಕೂಡ ಆಗಿರೋದಿಲ್ಲ. ಆದರೂ ಅದು ಉಪಯೋಗ ಯಾರೋ ಅಂತಾರೆ, ಅದನ್ನು ಸಾರ್ಥಕ ಅಂತಾರೆ. ಮಾಡಿದ ಯಾರೋ ಒಳ್ಳೆಯವ್ರು ಉಪಯೋಗಿಸ್ತಾ ದೇವ್ರ ನೈವೇದ್ಯ ಮಾಡಿದ ಕೃಷ್ಣಾರ್ಪಣೆ ಅಂದ್ಬಿಟ್ಟು ಸಾರ್ಥಕ ಆಗೋಯ್ತು. 100 ವರ್ಷ ಬದುಕಿದ್ದು ಅದಕ್ಕೆ ಬೆಲೆ ಇಲ್ಲ, ಇವಾಗ 10 ದಿವಸ ಇದಕ್ಕೆ ಬೆಲೆ ಬಂತು. ಅದನ್ನು ದೊಡ್ಡದೇನೋ ಅಲ್ಲ ಅಂತ ಹೇಳಿದ. ಯದ್ವಾ ದೇಹದ ಸಸ್ಯವಿತಿ ಅವಶ್ಯ ಭಾವಿನ್ಯರ್ಥೇ ಕಾವ್ಯಥಾ ಇತಿ ಭಾವ. ಒಟ್ಟಿನ ಮೇಲೆ ಹಾಗೇ ಆಗ್ತಕ್ಕಂಥ ಕೆಲಸದ ಬಗ್ಗೆ ವ್ಯಥೆ ಪಡೋ ಕಾರಣ ಇಲ್ಲ, ಅಲ್ಲೇ ಬಂದಿದೆ. ಆದ್ದರಿಂದ ಯಾವುದು, ತಸ್ಮಾದ್ ಅಪರಿಹಾರ್ಯ ಅರ್ಥೇ ರತ್ವಂ ಶೋಚಿತು ಬರ್ಹಸಿ, ಭಗವದ್ಗೀತೆ. ತಸ್ಮಾದ್ ಅಪರಿಹಾರ್ಯ ಅರ್ಥೆ, ಯಾವುದನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ದುಃಖಪಟ್ಟು ಪ್ರಯೋಜನ ಇಲ್ಲ. ಯಾವುದು ಅವಾಯ್ಡ್ ಮಾಡೋ ಚಾನ್ಸ್ ಇದ್ದರೆ ಅವಾಯ್ಡ್ ಮಾಡುವುದಾಗಿತ್ತು, ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಮುಗಿತಲ್ಲಿಗೆ. ಅವಶ್ಯಂ ಭಾವಿನಿ ಅರ್ಥೆ, ಅವಶ್ಯಂ ಭಾವಿನಿ, ಆಗಲೇಬೇಕಾಗಿರ್ತಕ್ಕಂಥ ಕೆಲಸ ಆದಾಗ ದುಃಖ ಪಡೋ ಕೆಲಸ ಇಲ್ಲ. ಅಂದರೆ ಸಾವು ಎಂಬುದು ಆಗಬೇಕಾಗಿರ್ತಕ್ಕಂಥ ಕೆಲಸ, ಆದರೆ ಹೇಗೆ ಒಳ್ಳೆ ಕೆಲಸ ಮಾಡಿ ಅದು ಮಾತ್ರ ನನ್ನ ಸಾಧನೆ. ಗೊತ್ತಾಯ್ತಾ, ನಾನು ಹೇಳಿದ್ದು ನನ್ನ ಸಾಧನೆ. ಸಾವು ಎಂಬುದು ಸಹಜ, ಅದನ್ನು ಕೊಟ್ಟಿದ್ದೆ ಅಷ್ಟು, ಅಷ್ಟೇನಿಲ್ಲ, ಬೇಡ ಅದು ಯೋಚನೆ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಇದರಿಂದ ವಿಷಯ ಏನು ಗೊತ್ತಾಯಿತು ಅಂದರೆ, ಶಾಪಕ್ಕೂ ಹೆದರಲಿಲ್ಲ ಅಂತ ಅರ್ಥ. ಅವಾಗ ಏನು ಮಾಡ್ಬೋದಾಗಿತ್ತಾತ, ಹೋಗ್ಬಿಡು ತಪ್ಪಾಯಿತು ಅನ್ನೋದಿಲ್ಲ ಅಂತ ಹೇಳ್ಬೋದು, ಅನ್ನೋದಿಲ್ಲ ಅಂತ. ಸರಿಯಮ್ಮ ಹೇಳಿದ್ದೇನೆ, ಆದ್ದರಿಂದ ಸರಿ ನಾನು ಅನುಭವಿಸಲು ತಯಾರಿದ್ದೇನೆ ಅಂತ ಹೇಳಿಬಿಟ್ಟು. ಇದರಿಂದ ಏನಾಯಿತು, ಸತ್ಯವನ್ನು ಹೇಳೋದಷ್ಟೇ ಅಲ್ಲ, ಸತ್ಯ ಹೇಳಬೇಕಾದ್ರೆ ಏನು ಮಾಡ್ತಾರೆ, ಪ್ರಾಮಾಣಿಕನಾಗಿದ್ದೆ, ಭಾರಿ ಕಷ್ಟಪಟ್ಬಿಟ್ಟೆ, ತೀರ್ಮಾನ ವಿನ್ಮಾರ ಪ್ರಾಮಾಣಿಕರಾಗಿರೋ ತೀರ್ಮಾನ ಮಾಡಿಬಿಟ್ಟೆ ಅನ್ನೋದು, ಅಥವಾ ಪ್ರಾಮಾಣಿಕನಾಗಬಾರದಾಗಿತ್ತು ಅಂತ ಕೊರಗೋದು, ಅದು ಕೂಡ ಏನು ಮಾಡಿಬಿಡುತ್ತೆ, ಪುಣ್ಯನ ಕಡಿಮೆ ಮಾಡಿಬಿಡುತ್ತೆ. ಅವಾಗ ಏನು ಹೇಳಬೇಕು, ಪ್ರಾಮಾಣಿಕ ಸರಿನೇ ಸರಿ, ಎಲ್ಲ ದಾಸ ಏನು ತೊಂದರೆ ಇಲ್ಲ, ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ ಏನಿರಬೇಕು, ಅದ್ರ ಬಗ್ಗೆ ವಿಶ್ವಾಸ ಇರಬೇಕು. ಅದಕ್ಕೆ ಯಾವುದೇ ಕಾರ್ಯವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿದಾಗ ಬರೋ ಫಲ ಶ್ರದ್ಧೆ ಇಲ್ಲದಾಗ ಮಾಡಿದ್ರೆ ಕಡಿಮೆ. ಅದಕ್ಕೆ ಶ್ರದ್ಧಯಾ ಧ್ಯೇಯಂ ಅಂತ ಹೇಳೋದಿಲ್ಲ, ಶ್ರದ್ಧಾ ಹಿ ಪರಮಾಗತಿ, ಅಜ್ಞಶ್ಚ ಅಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಈ ಮಾತಿನಲ್ಲಿ ಸರಿಯಾಗಿ ತಿಳ್ಕೊಂಡು ಮಾಡಬೇಕು, ಮೊದಲು ಮಾಡ್ತೇನೆ ಅಂತ ತಿಳ್ಕೊಂಡು ಮಾಡಬೇಕು, ಮಾಡ್ತಿದ್ದೇನೆ ಅಂತ ತಿಳ್ಕೊಂಡು ಮಾಡಬೇಕು, ಮಾಡಿದ್ದೇನೆ ಅಂತ ಸಂತೋಷ ಪಡಬೇಕು. 3 ಆಗಿಬಿಟ್ರೆ ನಂಬರ್ 1. ಅದು ಎಲ್ಲರೂ ಕೊರಗಿದ್ರೆ ಕೂಡ ಏನಾಯ್ತು, ಅಲ್ಲಿಗೆ ಈಗ ಪುಣ್ಯ ಕಡಿಮೆ ಆಗ್ಬಿಡ್ತು. ಆ ಪರ್ಸೆಂಟ್ ಧರ್ಮರಾಜ ಏನು ಮಾಡ್ದ, ಯುದ್ಧ ಮಾಡಿದ್ಮೇಲೆ ದುಃಖಪಟ್ಟ, ನಾ ಮಾಡಬಾರ್ದಾಗಿತ್ತು ಅಂತೇಳಿ. ಏನಾಯ್ತಾಗ ಪುಣ್ಯ ಡೌನ್ ಆಗಿಬಿಡುತ್ತೆ. ಅರ್ಜುನ ಮಾಡಬೇಕಲ್ಲ ಅಂತ ಮಾಡಿದ, ಪುಣ್ಯ ಡೌನ್ ಆಯಿತು. ಭೀಮಸೇನ ದೇವರು ಮಾಡಬೇಕು ಮಾಡ್ತೀನಿ, ಅವ್ರ ಕೈಯಲ್ಲೂ ಹೇಳಿ ಮಾಡಿಸಿದ್ದು, ಮತ್ತೆ ತಾ ಮಾಡಿದ್ದು ಅಷ್ಟೇ ಅಲ್ಲ, ಧರ್ಮರಾಜ ಯುದ್ಧ ಮಾಡಲೇಬೇಕು ಅಂತ ಉಪದೇಶ ಮಾಡಿ ಮಾಡಿಸಿದ್ದು, ತಾನು ಮಾಡಿದ್ದು, ಯುದ್ಧ ಮುಂದೆ ದುಃಖಪಟ್ಟು ದುಃಖ ಪಡಬಾರದು ಅಂತ ಹೇಳಿದ್ದು, ಇವೆಲ್ಲ ಏನು ತೋರಿಸ್ತಾ ಇದೆ, ಪೂರ್ಣ ಪುಣ್ಯಕ್ಕೆ ಭಾಗಿಯಾಗ್ತಾರೆ. ಅದಕ್ಕೆ ನಚಿಕೇತ ಇಲ್ಲಿ ತಾನು ಮಾಡಿದ್ದು ಸರಿ ಅಂತ ಹೇಳ್ತಾ ನಾನು ಸಾಯ ತಯಾರಿದ್ದೇನೆ ಅಂತ ಹೇಳಿ ಹೊರಟುಬಿಟ್ಟು. ಈ ಭಾವನೆ ಇರ್ಬೋದು. ಇದು ಕೆನೆ ದುಷ್ಟರು ಹೀಗೆ ಮಾಡ್ತಾರೆ, ದುರ್ಯೋಧನಾದಗಳು ಏನು ಮಾಡ್ತಾರೆ, ಕೆಟ್ಟ ಕೆಲಸ ಹಂಗೆ ಮಾಡ್ತಾರೋ, ಕೆಟ್ಟ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಪಡೋದಿಲ್ಲ. ಕಾಯಬೇಕಾದ್ರೂ ಕೃಷ್ಣನ ಬೈದೇ ಸಾಯ್ತಾನೋ, ಎಲ್ಲ ನಿನ್ನಿಂದ ಜಗತ್ತು ಹಾಳಾಯಿತು, ಮಾಡಿದ್ದು ತಾನು ಕೃಷ್ಣನ ಮೇಲೆ ಹಾಕಿಬಿಡ್ತಾರೆ, ನಿನ್ನಿಂದ ಜಗ ಪಾಂಡವರು ಭಾರಿ ಒಳ್ಳೆಯವ್ರು ನಿನ್ನಿಂದ ಕೆಟ್ಟ ಹಾಳಾಗೋದ್ರು ಅಂತ ಹೇಳ್ತಾರೆ. ಇವೆಲ್ಲ ದುರ್ಯೋಧನನ ಮಾತುಗಳು. ಇದೇನು ತೋರಿಸ್ತಾ ಇದೆ, ಅವ್ರ ದುಷ್ಟತನ ಯಾವ ಲೆವೆಲ್ಲು ಅಜಾಮೇಳ ಏನಾದ ಕೊನೆ ಲೆವೆಲ್ನಲ್ಲಿ ಪಶ್ಚಾತ್ ಸರಿ ಹೋಗ್ಬಿಟ್ಟು. ಗೊತ್ತಾಯ್ತು, ಅಜಾಮೇಳಾದಿಗಳು ಸಾತ್ವಿಕತೆ ಅಂತಂದ್ರೆ ಆದ್ರಿಂದ ಕೊನೆಗಾದರೂ ಸರಿ ಹೋದರು. ಕೆಲವು ಯಾವ ಕಾಲಕ್ಕೂ ಸರಿ ಹೋದ ಹೋದ್ರೆ ಏನಂತ ಕರಿಬೇಕಾದ್ರೆ ಸ್ವರೂಪ ಅಂತ ಕರಿಬೇಕು. ಯಾವ ಕಾಲಕ್ಕೂ ಬದಲಾಗದೇ ಇರೋದನ್ನ ಸ್ವರೂಪ ಅಂತಾರಾದ್ರಿಂದ ದುರ್ಯೋಧನ ಆದ್ರಲ್ಲಿ ಆ ಸ್ವರೂಪ, ನಚಿಕೇತ ಇಂಥ ಮಹಾನುಭಾವ. ಹಾ, ಯಾರು ಉಷನ್ ಹವೈ ವಾಜಶ್ರವ ಸಹ ಸರ್ವ ವೇದ ಸಂ ದದೌ ಆಯ್ತಲ್ಲ ಅದು ಮುಂದೆ. ಹಾ, ವೈಶ್ವಾನರಹ ವೈಶ್ವಾನರಹ ಪ್ರವೇಶತಿ ಬ್ರಾಹ್ಮಣೋ ಗೃಹಾನ್. ಈಗೇನಾಯಿತು, ಯಮಲೋಕಂ ಗತೋ ನಚಿಕೇತ, ಯಮಲೋಕಕ್ಕೆ ಹೋಗ್ಬಿಟ್ಟ ನಚಿಕೇತ. ಇದರಿಂದ ಕಠೋಪನಿಷತ್ ಏನು ಹೇಳ್ತಾ ಇದೆ, ದೇಹ ಬಿಟ್ಟ ಮೇಲೂ ಜೀವ ಇರ್ತಾನೆ ಎಂಬುದು ಪ್ರೂಫ್ ಇದು. ದೇಹ ಬಿಟ್ಟ ಮೇಲೂ ಕೂಡ ಜೀವ ಇರ್ತಾನೆ, ಯಾಕೆ ಯಮಲೋಕಕ್ಕೆ ಹೋದಾತ ಈಗ ಹೋಗಿಬಿಟ್ಟು. ತದಾ ಯಮೋ ಅನ್ಯಲೋಕಂ ಗತ್ವಾ ಸ್ಥಿತೋಹು, ಯಮದೇವರು ಇವರಲ್ಲಿ ಇರಲಿಲ್ಲ, ಆಗ ಯಮದೇವರು ಎಲ್ಲೋ ಹೊರಟುಬಿಟ್ಟಿದ್ರು. ಏನು ಮಾಡ್ದಾಯ್ತಾ, ಯಮಭಾರ್ಯಯ ಕೃತ ಅತಿಥಿ ಪೂಜಾ, ಆಗ ಯಮನ ಪತ್ನಿ ಇವರೇನು ಮಾಡಿದ್ರು, ಶ್ಯಾಮಲಾದೇವಿ ಅತಿಥಿ ಪೂಜೆ ಅಂತ ಮಾಡಿದರು, ಸ್ವೀಕಾರ ಮಾಡಲಿಲ್ಲ. ಯಜಮಾನಾಭಾವತ್ ನಗೃಣ್ಣಾಮಿ, ಯಜಮಾನ ಬರೋವರೆಗೆ ತೊಗೊಳ್ಳಲ್ಲ ಅಂತ ಕಾಯ್ಕೊಂಡು ತೊಗೊಂಡ್ಬಿಟ್ಟ. ಅಂದರೆ ಹೆಂಡತಿಗೆ ಕೆಲವು ಉಪಚಾರ ಮಾಡೋ ಹಕ್ಕಿದೆ, ಆದರೆ ಅದನ್ನು ರಿಜೆಕ್ಟ್ ಮಾಡದೇ ಆಯ್ತು. ಅವ್ರು ಬರಲಿ ಆಮೇಲೆ ತೊಗೋತೀನಿ ಅಂತ ಕೂತ್ಕೊಂಡ. ಅವ್ರಿಗೇನಾಯಿತು, ಯಾವುದೋ ಕಾರಣಕ್ಕೆ ಹೋದವ್ರು ತಡ ಆಯಿತು. ದಿನತ್ರಯ ಪರ್ಯಂತ ಉಪವಾಸ ಏನ, ಮೂರು ದಿವಸ ಉಪವಾಸ ಕೂತ್ಬಿಟ್ಟ ಹಾಗೇನೆ. ಅವ್ರು ಬಂದಮೇಲೆ ಮುಂದಿನ ಮಾತು ಅಂತೇಳಿ. ತದ್ಗೃಹೇ ಇವ ಸ್ಥಿತವಾನ್ ಅಷ್ಟತಿ ಯಾವತೋತೋ ಯಮೇ ಚಾಗತೆ ಯಮಂ ಪ್ರತಿ ಭಾರ್ಯೋಕ್ತಿ ಪ್ರಕಾರ ಮಹಾ ವೈಶ್ವಾನರಯಿ. ಯಮದೇವರು ಬಂದರು, ಆಗ ಶ್ಯಾಮಲಾದೇವಿ ಹೇಳ್ಕೊಂಡ್ರು, ವೈಶ್ವಾನರಹ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. ವೈಶ್ವಾನರಹ ಪ್ರವಿಶತಿ ಅತಿಥಿ ಬ್ರಾಹ್ಮಣ ಗೃಹಾನ್. ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಮನೆಗೆ ಬಂದ ಅಂದರೆ ಒಬ್ಬ ವ್ಯಕ್ತಿ ಬಂದಾಗಲ್ಲ, ವೈಶ್ವಾನರಹ ಅಗ್ನಿ ಬಂದಾಗ ಲೆಕ್ಕ. ಬ್ರಾಹ್ಮಣ ಬಂದರೆ ಏನರ್ಥ, ಒಬ್ಬ ವ್ಯಕ್ತಿ ಅಗ್ನಿ ಬಂದಾಗ ಲೆಕ್ಕ. ಅಗ್ನಿ ಬಂದ ತಕ್ಷಣ ಏನು ಮಾಡಬೇಕು, ಅಗ್ನಿ ಬಂದ ತಕ್ಷಣ ನೀರಾಗಿ ಕಾರಿಸ್ಬೇಕು, ಅದಕ್ಕೆ ಖಾಲಿ ನೀರು ಕೊಡೋದು, ಕೈ ನೀರು ಕೊಡೋದು ಯಾತಕ್ಕೋಸ್ಕರ, ಕೂಲಾಗಲಿ ಅಂತೇಳಿ ಅವ್ರು ಕೂಡಿಸ್ತಾರೆ. ಕೂಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ. ಅವಾಗ ಏನಾಗುತ್ತೆ ಅವನಿಗೆ, ಎಂಥವ್ರು ರೇಗದವನು ಕೂಡ ಕೂಡಿಸಿ ಎದ್ದು ಕುಡ್ಸ್ಕೊಬಿಟ್ಟಾಗ ಏನಾಗ್ತಾನೆ, ಸ್ವಲ್ಪ ಕಾಮ ಆಗ್ತಾನೆ. ಆದ್ದರಿಂದ ಇಲ್ಲಿ ಅತಿಥಿ ಪೂಜೆ ಬಹಳ ದೊಡ್ಡದು. ಅತಿಥಿಗಳನ್ನ ಅನಾದರ ಮಾಡಿಬಿಟ್ರೆ ಸರ್ವಸ್ವ ನಾಶ, ಅದಕ್ಕೆ ಬೆಂಕಿ ಇದ್ದ ಲೆಕ್ಕ. ಅತಿಥಿಗಳು ನಮಗಿಂತ ಸಣ್ಣವರೇ ಬಂದಿರ್ಬೋದು, ದೊಡ್ಡವರು ಅಂತ ಏನಿಲ್ಲ. ದೇವರಲ್ಲಿ ಸನ್ನಿಧಾನ, ಅತಿಥಿಯಲ್ಲಿ ದೇವರ ರೂಪ ಇರೋದ್ರಿಂದ ದೊಡ್ಡವರು ಸಣ್ಣವರು ಅಂತಿಲ್ಲ. ಈ ಮೀಟರ್ ರೀಡರ್ ಬರ್ತಾರೆ, ವಯಸ್ಸು ಕೇಳ್ತೀವಿ, ಅವೊಂದು ಎಷ್ಟು ವಯಸ್ಸಾಗಿದ್ದಾರೆ ಅಂತ, ಎಷ್ಟು ಸರ್ವಿಸ್ ಆಗಿದೆ ಕೇಳ್ತೇವೆ. ಅವನೇನು ಏನಿಲ್ಲ, ಬಂದ ಸಣ್ಣವ್ರು ಬಂದರೆ ದೊಡ್ಡವ್ರು ಬಂದರು ಅಷ್ಟು. ಮೀಟರ್ ಇಡ್ರೆ ಅತಿಥಿ ಅತಿಥಿನೇ, ನಾವೆಲ್ಲ ಹಾಗಲ್ಲ, ದೊಡ್ಡವ್ರು ಬಂದಿರಬೇಕು, ಭಾರಿ ದೊಡ್ಡವ್ರು ಅವೆಲ್ಲ ತಪ್ಪದು. ಅತಿಥಿಗಳಲ್ಲಿ ರೂಪ ಇಟ್ಟಿದ್ದಾನೆ ಪರಮಾತ್ಮ, ತನ್ನ ರಾಜರಾಜೇಶ್ವರ ರೂಪ ಇಟ್ಬಿಟ್ಟಿದ್ದಾನೆ. ಆದ್ದರಿಂದ ಅಲ್ಲಿ ವ್ಯಕ್ತಿ ಕೌಂಟ್ ಆಗೋದಿಲ್ಲ, ಒಳಗಿರೋ ಭಗವದ್ ರೂಪ ಸನ್ನಿಧಾನ ಕೌಂಟ್ ಆಗ್ತದೆ. ಬೆಂಕಿ ಬಂದ ಬರ್ತಾನೆ. ಆದ್ದರಿಂದ ನಾವು ಅವಜ್ಞೆ ಮಾಡಬಾರ್ದು, ಯಾರನ್ನೇ ಕೂಡ ಏನು ಮಾಡಬಾರ್ದು ಅವಜ್ಞೆ. ಕೊನೆಗೆ ಏನು ಮಾಡಬೇಕು, ಒಳ್ಳೆ ಮಾತು ಕೊನೆ ಪಕ್ಷ. ಕೊನೆಯ ಪಕ್ಷ ಏನು ಹೇಳ್ಬೋದು, ಏನಿಲ್ಲ ಅಂದರೆ ಗೊತ್ತಾಯ್ತಾ, ಯಾರಿಗೆ ಪಾಪ ಪುಣ್ಯ? ಆ ವಿಷಯ ಪ್ರಶ್ನೆ ಬಂದಿಲ್ಲ. ನಚಿಕೇತ ಯಾರೀಗ, ದೊಡ್ಡ ವ್ಯಕ್ತಿ ಯಾರು, ಎಲ್ಲರ ಸತ್ರು ಅಂತ ಹೇಳಿ ಅವರವ್ರ ಜೊತೆ ಇದಿಲ್ವಾ? ಈಗ ರಾಷ್ಟ್ರದ ಮುಖಂಡ ಸತ್ತಾಗಿ ಮಾಡೋ ರೀತಿ ಆಗಿರ್ತದೆ, ಯಾರೋ ಸತ್ತಾಗಿ ಆಗಿರ್ತದೆ. ಆದ್ದರಿಂದ ನಚಿಕೇತ ಒಳ್ಳೆ ಸಾಧನೆ ಮಾಡಿದ ವ್ಯಕ್ತಿ, ಆದ್ದರಿಂದ ಅವನಿಗೆ ಆ ಪ್ರಶ್ನೆ ಬರೋದೇ ಇಲ್ಲ. ಇದರಿಂದ ಇನ್ನೊಂದು ಗೊತ್ತಾಯ್ತು ನಮಗೆ. ಏನು ಗೊತ್ತಾಯಿತು ಅಂದರೆ, ಪುಣ್ಯವಂತರಾಯ ಬದುಕಿದರೆ ಯಮಲೋಕಕ್ಕೆ ಹೋದರೂ ಭಯ ಇಲ್ಲ ಅನ್ನೋದು ಗೊತ್ತಾಯ್ತು. ಅದೊಂದು ಪಾಯಿಂಟ್ ನಮ್ಮ ಪ್ರಶ್ನೆ ಕೇಳಬಾರ್ದು, ಅವ್ರು ಹೇಳಿದ್ದನ್ನು ನಮ್ಮ ವಿಷಯ ತಿಳ್ಕೊಬೇಕು. ಈಗ ಅವ್ರು ಹೇಳ್ತಾರೆ ಅಂದಮೇಲೆ ಅದರಂತೆ ನಡೀತದೆ ಅಂತ ಅರ್ಥ. ನಮ್ಮ ಊಹೆ ಪ್ರಕಾರ ನನಗೆ ಸಾಧ್ಯ ಇಲ್ಲ. ಅವ್ರು ಹೇಳಿದರು ದುಷ್ಟ ಅತಿಥಿಗಳ ಅತಿಥಿಗಳಿಗೆ ಬ್ರಾಹ್ಮಣ ಅಂತ ಫಸ್ಟ್ ಹೇಳಿಬಿಟ್ರಿ. ಈಗ ಬ್ರಾಹ್ಮಣ ಅಂತ ಹೇಳಿದ ಮೇಲೆ ಅವನು ಬ್ರಹ್ಮಜ್ಞಾನಿಯಾಗಿರಬೇಕು, ಯೋಗ್ಯನಾಗಿರಬೇಕು ಅಂತ ಅರ್ಥ. ಅಯೋಗ್ಯನಾಗಿದ್ರು ಕೂಡ ನಾವೇನು ಮನೆ ಬರ್ಕೊಡೋದಿಲ್ಲ ಅವನಿಗೆ, ಗೊತ್ತಾಯ್ತಾ? ಏನು ಮಾಡೋದು ನೀವೀಗ, ಸ್ವಲ್ಪ ಏನು ಮಾಡ್ತಿರತ್ತೆ, ಅಷ್ಟಕ್ಕೇನು ಬೇಕಾಗಿಲ್ಲ, ಅಷ್ಟಕ್ಕೆಲ್ಲ ಭಾರಿ ದೊಡ್ಡ ವಿಷಯ ನೋಡಬೇಕಾಗಿಲ್ಲ. ಅನ್ನ ನೀರು ಕೊಡಲಿಕ್ಕೆ ಭಾರಿ ಪರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾವಾಗಿ ಕರೆಯಲಿಕ್ಕೆ ಪರೀಕ್ಷೆ ಮಾಡಬೇಕು, ನಮ್ಮ ಮನೆ ಕರೆ ಪರೀಕ್ಷೆ, ಅವರಾಗಿ ಬಂದ ಪರೀಕ್ಷೆ ಬೇಕಿಲ್ಲ. ಏನು ಮಾಡಬೇಕು ಅದಕ್ಕೆ, ಅನ್ನ ಬೇಕಾದ್ರೆ ತಗೋ, ನೀರು ಬೇಕಾ ತಗೋ, ಅಷ್ಟೇ. ಯಾರು ಅಂತ ಕೇಳೋ ನೆಸಿಟಿನೇ ಇಲ್ಲ, ಅವ್ರ ಜಾತಿ ಕೂಡ ಕೇಳಬೇಕಾಗಿಲ್ಲ, ಕೊಟ್ಟು ಕಳಿಸಿ ಮುಗಿದೋಯ್ತು. ನಾವಾಗಿ ಹೋಗಿ ಕರಿಬೇಕಾದ್ರೆ ಮಾತ್ರ ಏನಾಗಬೇಕು, ಅವ್ರು ಅರ್ಹತೆ ಅರ್ಹನಾಗಿರಬೇಕು, ಇಲ್ಲದೆ ನಮ್ಮ ತಪ್ಪಾಗುತ್ತೆ ಅಂತ ಅವ್ನು ಯಾಕೆ ಕರೆದೆ ಅಂತ ಕೇಳ್ತಾರೆ. ಅವನಾಗಿ ಬಂದರೆ ನಮಗೆ ಬರೋದು ನಮ್ಮ ಕೈಲಿ ಇಲ್ಲಿದೆ. ಈಗ ಅವನಾಗಿ ಬಂದಾಗ ನಮ್ಗೆ ಗೌರವ ಕೊಡಬೇಕಂತ ನಮ್ಮ ಕರ್ತವ್ಯ. ಅತಿಥಿಗಳು ಎರಡು ವಿಧ, ಆಹ್ವಾನಿತನಾಗಿ ಬರೋನು ಬೇರೆ, ಅವನಾಗಿ ಅತಿಥಿ ಶಬ್ದಕ್ಕೆ ಅವನಾಗಿ ಬರೋನು ಅಂತಲೇ ಅರ್ಥ. ಆಹ್ವಾನಿತ ಬಂದರೆ ಅಭ್ಯಾಗತ ಅಂತ ಕರೀತಾರೆ ಅವರು. ಅತಿಥಿ ಅಂದರೆ ತಿಥಿ, ದಿನವಿಲ್ಲದೆ ಗೊತ್ತಿರೋನು ಅಂತ ಅರ್ಥ. ದಿನ ಗಿನ್ನ ಇಲ್ಲದೆ ಬರೋದಕ್ಕೆ ಏನಂತ ತಿಥಿ, ಆ ತಿಥಿ ಗೊತ್ತಾಯ್ತು. ಇಂಥ ದಿವಸ ಬರ್ತೀನಿ ಅಂತ ಅವನೇನು ಹೇಳಿಲ್ಲ, ಇದಕ್ಕಿಂತ ಅವನು ಅತಿಥಿ ಅಂತ ಕರಿಬೇಕು. ಆದ್ದರಿಂದ ದೋಷ ಇಲ್ಲವೇ ಇಲ್ಲ. ಮೊದಲು ಬ್ರಾಹ್ಮಣನಾಗಿರಬೇಕು, ಬ್ರಾಹ್ಮಣ ಶಬ್ದಕ್ಕೆ ಯೋಗ್ಯ ಅಂತಲೇ ಅರ್ಥ. ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ. ಎರಡನೇದಾಗಿ ವರ್ಣದಲ್ಲಿ ಬ್ರಾಹ್ಮಣ, ಮೂರನೇದಾಗಿ ಗುಣವಂತ, ಅವನು ಬ್ರಾಹ್ಮಣನಲ್ಲ ಅಂತ ತಿಳ್ಕೊಬೋಣ, ಅದು ಯೋಗ್ಯ. ಭಗವದ್ಭಕ್ತ ಅಂತ ಅರ್ಥ. ಭಗವ ಯಾರೇ ಆಯಿತು, ಮತ್ತು ಬಂದವರು ಭಗವದ್ಭಕ್ತರು ಅವಲ್ಲೋ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಭಗವಂತ ಸನ್ನಿಧಾನ ಇರೋದು ಭಗವಂತ ಅಶ್ಯೂ ಮಾಡ್ಕೊಂಬಿಡೋದು ಅಷ್ಟೇ. ಅಶ್ಯೂ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಆದರೆ ನಮಗೆ ದೋಷ ಇಲ್ಲ ಅದರಿಂದ. ಯಾಕೆಂದ್ರೆ ಮಾಡೋದೆಷ್ಟೋ ಬ್ರಾಹ್ಮಣ ದೊಡ್ಡದೇನು ಮಾಡಬೇಕಾಗಿಲ್ಲ. ಏನಿರಬೇಕಂತೆ, ವಾಕ್ ಚತುರ್ಥೀಚೆ ಸುನೃತ ಇರಬೇಕಾದ್ರೆ ಒಂದು ಇರಲಿಕ್ಕೆ ಒಂದು ಜಾಗ, ಹಾಂ, ಒಂದು ಕೂಡಿ ಕೂಡಿ ಅಂತ ಹೇಳೋದು ಅಷ್ಟು, ಇನ್ನೇನು ದೊಡ್ಡ ಕೆಲಸ ಏನಲ್ಲ. ಅಥವಾ ಆಹಾರ ಕೊಡೋಕ್ಕೆ ಬರೋದ್ರೆ ಸ್ವಲ್ಪ ನೀರು, ಅದು ಇಲ್ಲ ಒಂದು ಸೋಪ ಇಲ್ಲ ಚಾಪೆ, ಅದನ್ನ ಚಾಪೆ ಅಂತ ಅರ್ಭೆ, ಗೊತ್ತಾಯ್ತಾ. ಏತಾನ್ಯಪಿ ಸತಾಂಗೇಹೇ ನೋಚಿದ್ದೆಂತೆ ಕದಾಚಾರ, ಗೊತ್ತಾಯ್ತಾ. ಅದು ಇಲ್ಲ, ಕೊನೆಗೆ ಒಳ್ಳೆ ಮಾತು ಪರವಾಗಿಲ್ಲ, ಏನೂ ಆಗಲಿಲ್ಲ, ತಮ್ಮ ಮನೇಲಿ ಏನೂ ಇಲ್ಲ, ಇಲ್ಲ ಅಲ್ಲಿ ಮಠ ಇದೆ ಹತ್ರ ಹೋಗಿದೆ ಅಂತ ಕಳಿಸಿದ್ರು ಮುಂದೆ, ಗೊತ್ತಾ. ಅದು ಕೂಡ ಹೇಳೋದಕ್ಕೆ ನಮ್ಗೇನು ಗೊತ್ತಿಲ್ಲ ಅಂತ, ಅದಕ್ಕೆ ಹೇಳೋದಂತ ಗೊತ್ತಾ, ಮಠ ಗಿಟ್ಟೆ ಅದೇನು ಗೊತ್ತಿಲ್ಲ, ಹುಡುಕೊಂಡು ಹೋಗಲಿ ಅಂತ ಹೇಳ್ತಾರೆ. ಕೆಲವರು ಭಾರಿ ಹೋಪ್ಲೆಸ್ ಫಲ ಸಿಗ್ತಾರೆ, ಆ ಥರ ಇರಬಾರ್ದು. ಕೆಲವರು ಗೈಡ್ ಮಾಡ್ತಾರೆ, ನಮ್ಗೆ ಅನನುಕೂಲ ಇದೆ, ಅದು ನಿಮಗೆ ನಿಮಗೆ ಮಾಡೋಷ್ಟು ಯೋಗ್ಯತೆ ನಮಗಿಲ್ಲ, ಅಷ್ಟು ಮಡಿಗಿಡಿ ಆಗೋದಿಲ್ಲ, ಇಲ್ಲಿ ಯೋಚನೆ ಮಾಡಿ ಬರೀ ಅಂತ ಹೋಗ್ರಿ ಅಂತ ಅಷ್ಟು ಹೇಳೋದಿಲ್ಲ. ಕರ್ಕೊಂಡೋಗಿ ತೋರಿಸಿ ತಮ್ಮ ಖರ್ಚಲ್ಲಿ ಅಷ್ಟೋದಕ್ಕರು ಭರಿಸಿಬಿಟ್ಟು ಇವ್ರಿಗೆ ಹಾಕಿರಿ ಅಂದರೆ ಮುಗಿದು. ಯಾಕೆ ನಮ್ಮನೇಲಿ ಹಾಕಬೇಕಾಗಿತ್ತು, ಅಲ್ಲಿ ಹಾಕಿದ್ವಿ ಅಷ್ಟೇ, ತಪ್ಪಾಗಲಿಲ್ಲ. ಯಾಕೆ ವ್ಯವಸ್ಥೆ ಮಾಡಿದಾಗಾಯ್ತಲ್ಲ, ಅಲ್ಲಿ ಊಟ ಅಲ್ಲಿದಾಗಿರೋ ದುಡ್ಡು ಕೊಟ್ಟವನು ಇವನು, ಅದೂ ಆಗಲಿಲ್ಲ, ಹೌದಲ್ಲ, ತೋರಿಸ್ಕೊಟ್ಟು ಇವ್ರು ಮಾಡಿದ್ರೆ ಅಂದರೆ ಆಯ್ತು, ಅಲ್ಲಿ ಕಳಿಸಿದ ದಾರಿ ತೋರಿಸಿದ್ರು ಆಯ್ತು. ಕೆಲವು ಹಾಗಲ್ಲ, ನೀವು ನಿಮಗೆ ಕೇಳ್ಕೊಂಡು ಹೋಗ್ರಿ, ಯಾರೋ ಹೇಳ್ತಾರೆ ಅಂಬೋದು. ಅಂಥ ದರಿದ್ರ ಜೀವನ, ಅದು ದೇವ್ರು ಕೊಟ್ಟ ಅವಕಾಶ ಏನು ಮಾಡ್ಕೋತಾರೆ ಅವರು, ಸ್ವಲ್ಪ ಕೂಡ ಸಾರ್ಥಕ ಯೋಗ್ಯತೆಯೇ ಅವ್ರ ಹಣೆಯಲ್ಲಿ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ವೈಶ್ವಾನರ ಪ್ರವಿಷ್ಠತೆ ಅತಿಥಿರ್ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ, ಅದರಿಂದ ತಕ್ಷಣ ಅವನಿಗೆ ಶಾಂತಿಯನ್ನು ಮಾಡ್ತಾರೆ. ವಯೋಸ್ವತ ಯಮ ಹರ ಉದಕಂ ಹರ, ಯಾರಿಗೆ ಒಂದು ನಚಿಕೇತ ಮೂರು ದಿವಸ ಕೂತ್ಬಿಟ್ಟಿದ್ದಾನೆ ಬ್ರಾಹ್ಮಣ ಬೇರೆ ಜೊತೆಗೆ, ಬ್ರಾಹ್ಮಣ ಕೂತಿದ್ದಾನೆ ಹುಡುಗ ಒಟು, ಅವನಿಗೇನಾದ್ರು ಉದಕಂ ಹರ, ಅವನಿಗೆ ನೀರು ಕೊಡು, ನೀರು ಕೊಡು ಅಂದರೆ ಶಾಂತಿ ಮಾಡು ಅಂತ ಅರ್ಥ. ನೀರು ಕೊಟ್ಟು ಕಳಿಸಿಬಿಟ್ರೆ ಅಲ್ಲ, ಮತ್ತೆ ಅವನು ಶಾಂತಿ ಮಾಡಿಬಿಟ್ರೆ ನೀರು ಕೊಟ್ಟಾಗಲಿ. ಕೆಲವು ಯಾರೋ ಬರ್ತಾರೆ, ಏನು ತೊಗೊಳೋದಿಲ್ಲ ಅವರು, ಏ ನೀರು ಕೊಡಬೇಕು ಶಾಂತಿ ಹೇಳಿ ಕುಡಿಲೇಬೇಕು ಅಂತೇಳಿ ಗೂಗಿಡದ ಬಾಯಲ್ಲಿ ಹಾಕಿ ನೀರು ಮಾಡಬೇಕು, ನೀರು ಕುಡಿಲೇಬೇಕು ಅಲ್ಲ, ಶಾಂತಿ ಮಾಡೋದು ಅಂತ. ನೀರು ಹಾಕೋ ಉದ್ದೇಶ ಏನು, ಬೆಂಕಿ ಶಾಂತಿ, ಬೆಂಕಿ ನೀರು ಹಾಕಿದರೆ ಶಾಂತಿ ಆಗ್ತದೆ. ಅವನು ಏನು ಅಪೇಕ್ಷೆ ಇಟ್ಕೊಂಡಿರ್ತಾನೋ ಅವ್ನು ತೀರಿಸಿಬಿಟ್ರೆ ಏನಾಯ್ತು ಅಲ್ಲಿಗೆ, ಅದು ನೀರು ಕೊಟ್ಟಾಗ ಶಾಂತಿ ಹಾಕಿದಾಗ ಅಷ್ಟೇ ಹೊರತು ಬೇರೆ ಅಲ್ಲ. ಹರ ವೈವಸ್ವತ ಉದಕಂ ಅತಿಥಿ ಬ್ರಾಹ್ಮಣ ವೈಶ್ವಾನರಸ್ಸನ್ ಗೃಹಾನ್ ಪ್ರವಿಶತಿ, ಗೃಹೇಶು ಅಗ್ನಿ ಪ್ರವೇಶೋ ಯಥಾ, ಮನೆಗೆ ಬೆಂಕಿ ಹತ್ತಿದರೆ ಹಾಗೋ ಹಾಗೆ ಬ್ರಾಹ್ಮಣ ಬ್ರಹ್ಮಜ್ಞಾನಿ, ನೋಡಿ ಬ್ರಹ್ಮಜ್ಞಾನಿ ಆದವನು ಅತಿಥಿ ರೂಪ, ಅತಿಥಿ ರೂಪದಲ್ಲಿ ಬರ್ತಾನೆ. ಒಳಗೆ ದೇವರ ಸನ್ನಿಧಾನ ಇರ್ತದೆ, ತತ್ವಾಭಿಮಾನಿ ದೇವತೆಗಳಿರ್ತಾರೆ, ಅಷ್ಟೇ ಅಲ್ಲ, ದೇವರಿರ್ತಾನೆ, ವಾಯುದೇವರಿರ್ತಾರೆ, ದೇವತೆಗಳು ಅಷ್ಟು ಜನ ಇರ್ತಾರೆ. ಹೇಳಿದ ಕರಪ್ಟ್ ಆಫೀಸರೇ, ಸ್ಟಿಲ್ ಅವ್ನು ಡಿಸ್ಮಿಸ್ ಆಗಿಲ್ಲ ಅಂದ ಏನರ್ಥ, ಪವರ್ ಇದೆ ಅವನಿಗೆ, ಅವನು ಪವರ್ ಸೈನ್ ಮಾಡಿದ್ರೆ ಕೆಲಸ ಆಗುತ್ತೆ, ಡಿಸ್ಮಿಸ್ ಆಗೋವರೆಗೂ ವ್ಯಾಲಿಡ್ ಅವನು, ಗೊತ್ತಾಯ್ತು. ಅವನು ಕೇಸ್ ಇರ್ಬೋದು, ಏನೇ ಆಗಿರ್ಬೋದು, ಬಟ್ ಡಿಸ್ಮಿಸ್ ಆಗಿಲ್ಲ, ಸರ್ವಿಸ್ನಲ್ಲಿದ್ದಾನೆ, ಅವತ್ತು ಆಫೀಸಲ್ಲಿದ್ದಾನೆ, ಬೆಲೆ ಇದೆ ಅವನಿಗೆ. ಅದಕ್ಕೆ ಬ್ರಹ್ಮಜ್ಞಾನಿಯಾದಂಥ ಅತಿಥಿ ರೂಪದಲ್ಲಿ ಬಂದ ಬ್ರಾಹ್ಮಣನನ್ನು ಅಸತ್ಕೃತಶ್ಚೇತ್ ದಹತ್ತೇವ ಇತ್ಯರ್ಥ. ಬೆಂಕಿ ಬಂದ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡುತ್ತದ, ಸುಟ್ಟು ಹಾಕ್ಬಿಡುತ್ತೆ. ಅದಕ್ಕೆ ಬಂದ ಶಾಂತಿ ಮಾಡಬೇಕು. ಪ್ರವಿಷ್ಟಸ್ಯ ಅತಿಥಿರೇ ಅತಿಥಿ ಏತಾಂಸ ಇದ್ ಭೋಜೋ ಯೋ ಗೃಹವೇ ತದಾ ತನ್ನ ಕಾಮಾಯ ಚರತೆ ಕೃಷಾಯ ಇತ್ಯಾದಿಷು ಮುಕ್ತಾಂ. ವಿವಿಧದ ಮಾತವೆಲ್ಲ ಕೂಡ ಭೋಜ ಯೋ ಗೃಹವೇ ದದಾತಿ ಅನ್ನ ಕಾಮಾಯ ಚರತೆ ಕೃಷಾಯ. ಅವ ಅನ್ನ ಹಸಿವಾಗಿ ಬರ್ತಾನೆ ಪಾಪ, ಅನ್ನಕಾಮನಾಗಿ ಬರ್ತಾನೆ, ಉಪಲಕ್ಷಣೆಯ ಜಲಕಾಮನಾಗಿ ಬರ್ತಾನೆ. ಅವನೇನು ಮಾಡಬೇಕಾಗ, ಮೊದಲು ಏನಾದರೂ ಕೊಟ್ಟು ಸಮಾಧಾನ ಮಾಡಿ. ಇತ್ಯಾದಿಷು ಮುಕ್ತಾಂ ಶಾಂತಿಂ ಕುರುವಂತೆ ಮಹಾಂತೋ ಗೃಹಿಣ, ಒಳ್ಳೆ ಜ್ಞಾನಿಗಳಾದ ದೊಡ್ಡ ಗೃಹಸ್ಥರು ಹೀಗೆ ಮಾಡ್ತಾರೆ. ಅಥೋ ಹೇತೋ ವೈವಸ್ವತ ವಿವಸ್ವತ ಪುತ್ರ ಸೂರ್ಯಪುತ್ರ ವಿವಸ್ವಾನ್ ಸೂರ್ಯ, ಸೂರ್ಯನ ಮಗ ಆದ್ದರಿಂದ ವೈವಸ್ವತ ಅಂತ ಹೆಸರು. ಯಮನೇ ಯಾರಿಗೆ, ಯಮದೇವರಿಗೆ ವೈವಸ್ವತ ಅಂತ ಕರೀತಾರೆ. ವಯೋಸ್ವತ ಮನು ಬೇರೆ, ಮತ್ತೆ ಆತು ವಿವಸ್ವಾನ್ ಸೂರ್ಯನ ಮಗನೇ. ಆದರೆ ವಿವಸ್ವಾನರಿಗೆ ಯಮನೂ ಮಗ, ವಯೋಸ್ವತ ಮನೂ ಮಗ, ಯಮಿ ಮಗಳು, ಶನೇಶ್ವರನೂ ಮಗ, ಇಷ್ಟು ಜನ ಮಕ್ಕಳಿದ್ದಾರೆ, ಅಶ್ವಿನಿ ದೇವತೆಗಳು ಮಕ್ಕಳೇ. ಅದಕ್ಕೆ ಇಲ್ಲಿ ವಯೋಸ್ವತ ಅನ್ನೋದು ದಾಶರಥಿ ಅಂದರೆ ನಾಗಚಂದ್ರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು, ದಾಶರಥಿ ಅಂದರೆ ಸ್ಪೆಸಿಫಿಕ್ಕಾಗಿ ರಾಮದೇವರು. ಅದೇ ರೀತಿಯೇ ವೈವಸ್ವತ ಶಬ್ದ ಮುಖ್ಯವಾಗಿ ಯಮನ ಪುತ್ರ ಯಮನ ಹೇಳ್ತಕ್ಕಂಥ ಪದ ಆದ್ದರಿಂದ ವೈವಸ್ವತ. ಇದು ಯಮತರ್ಪಣ ಕೊಡ್ಬೇಕಾದ್ರೆ ವೈವಸ್ವತಂ ತರ್ಪಯಾಮಿ ಅಂತ ಹೇಳೋದಿಲ್ಲ ಅಲ್ಲಿ, ವೈವಸ್ವತೋ ದಂಡಧರಶ್ಚ ಕಾಲಃ, ಯಮದೇವರ ಹೆಸರುಗಳು. ವೈವಸ್ವತಃ ವಿವಸ್ವತ ಪುತ್ರ ಸೂರ್ಯಪುತ್ರ ಉದಕಂ, ಉದಕಾದಿ ಅತಿಥಿ ಪೂಜಾಂ ಅಸ್ಮೈ ಬ್ರಾಹ್ಮಣಾಯ ಹರ, ಉದಕೋಪಲಕ್ಷಿತವಾದ ಅತಿಥಿ ಪೂಜೆಯನ್ನು ಮಾಡು, ಒಟ್ಟು ಶಾಂತಿಗೆ ಬೇಕಾದ ಕೆಲಸವನ್ನು ಮಾಡು ಅಂತ ಅರ್ಥ. ಹರ ಕುರು ಇತಿ ಭಾರ್ಯಾ ಉವಾಚ ಯಮಂ ಪ್ರತಿ ಇತ್ಯರ್ಥ. ಇದರಿಂದ ಒಬ್ಬ ಗೃಹಸ್ಥ ಹೇಗಿರಬೇಕು, ಗೃಹಿಣಿ ಹೇಗಿರಬೇಕು ಅಂತ ಗೊತ್ತಾಯಿತು. ಇವಳು ಗೃಹಿಣಿ, ಗೃಹಿಣಿ ಗೃಹ ಮುಚ್ಚತೆ, ಹಾಗೆ ರಿಪೋರ್ಟ್ ಮಾಡೋದು ಕೆಲಸ. ಪಾಪ ಬ್ರಾಹ್ಮಣ ಕೂತಿದ್ದಾನೆ ಮೂರು ದಿವಸದಿಂದ ಅಂತ ಹೇಳಿ ತಕ್ಷಣ ಏನು ಮಾಡಿಲ್ಲ, ಗಂಡನ ವಿಷಯ ಹೇಳಿಲ್ಲ, ಅದು ಬಹಳ ಮುಖ್ಯ. ಆದ್ದರಿಂದ ಗೃಹಸ್ಥ ಗೃಹಿಣಿ ಇಬ್ಬರ ಕರ್ತವ್ಯವನ್ನು ಹೇಳ್ತಾರೆ. ಅತಿಥಿ ಪೂಜಾಯಾಹ ಅಕೃತವಾನ್ ಅಕೃತವಾನ್ ಇಷ್ಟಾಂ ಆಸೇತಿ, ಅಕೃತವು ಅನಿಷ್ಟಮಾಹ ಆಸೇತಿ. ಅವ ಏನಾಗತ್ತೆ ಈಗ, ಹೋಗಲಿ ಅಕಸ್ಮಾತ್ ಮಾಡಲಿಲ್ಲ ಏನಾಗತ್ತೆ ಈಗ, ಬೇನೆ ಬೆಂಕಿ ಬಿದ್ದು ಸುಟ್ಟೋಗುತ್ತಲ್ಲ. ಆ ರೀತಿಯಲ್ಲಿ ಆಶಾ ಪ್ರತೀಕ್ಷೆ ಸಂಗತಂ ಸುನೃತಾಂ ಚೇಷ್ಟಾಪೂರ್ತೆ ಪುತ್ರ ಪಶುಂಶ್ಚ ಸರ್ವಾನ್ ಏತದ್ವೃಂಕ್ತೆ ಪುರುಷಸ್ಯ ಅಲ್ಪಮೇಧಸೋ ಯಸ್ಯ ಅನಸ್ಜನ್ ವಸತಿ ಬ್ರಾಹ್ಮಣೋ ಗೃಹೇ. ಒಳ್ಳೆ ಸುಭಾಷ ನೆನಪಿಟ್ಕೊಂಡ್ರೆ ಯಾವನು ಅಸಿ ಪೂಜೆ ಬಿಡಲಾರ ಅಂತ ಮಾತು ಹೇಳ್ತಾರೆ. ಆಶಾಪ್ರತೀಕ್ಷೆ ಸಂಗತಂ ಸೂನೃತಾಂ ಚ ಇಷ್ಟಾಪೂರ್ತೆ ಪುತ್ರ ಪಶುಂಶ ಸರ್ವಾನ್. ಅವನ ಆಸೆ ಆಕಾಂಕ್ಷೆ ಮಕ್ಕಳು ಪಶುಗಳು ಗಿಸು ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಮನೆ ಬೆಂಕಿ ಬಿದ್ದರೆ ಯಾವ್ದು ಉಳ್ಕೊಂತಾನೆ, ಹಾಗೆ ಇರೋದೆಲ್ಲ ಸುಟ್ಟು ಹಾಕ್ಬಿಡುತ್ತೆ ಬೆಂಕಿ, ಹಾಗೆ ಸರ್ವನಾಶ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅವನು ಮಾಡಿದ ಇಷ್ಟಾಪುಣ್ಯ ಇಷ್ಟಾಪೂರ್ತ ಪುಣ್ಯಗಳು, ಏನೇನೋ ಛತ್ರ ಕಟ್ಟಿಸಿದ್ದ ಬಿಟ್ಟು ಏನೇನೋ ಕೆಲಸ ಮಾಡಿದ ಪುಣ್ಯ ಕಾರ್ಯ ಎಲ್ಲ ಹೋಗ್ಬಿಡುತ್ತಂತೆ. ಪುತ್ರ ಪಶುಂಶ್ಯ ಪುತ್ರ ಮಕ್ಕಳು, ಪಶು ಅಂದರೆ ಹಸುಕರುಗಳು, ಇವತ್ತು ಸ್ಕೂಟ್ರು ಕಾರುಗಳು ಯಾರ ಮೇಲೆ ಅವು ಹೋಗ್ಬಿಡುತ್ತೆ. ಸರ್ವಾನ್ ಸಂಗತಂ ಆಶಾ ಪ್ರತೀಕ್ಷೆ ಸಂಗವ ಗತಂ, ಎಲ್ಲವೂ ಕೂಡ ಏನಾಗುತ್ತೆ ಹೋಗ್ಬಿಡುತ್ತೆ, ಅದು ಉಳ್ಕೊಡೋದೇ ಇಲ್ಲ. ಏತದ್ದು ವೃಂತೆ ವೃಂತ ವೃಕ್ಷ ಛೇದನ, ಎಲ್ಲ ಛೇದನ ಮಾಡಿಬಿಡ್ತಾನೆ ಅತಿಥಿ ಬ್ರಾಹ್ಮಣ. ಪುರುಷಸ್ಯ ಅಲ್ಪಮೇಧ ಸಹ, ಯಾರು ಪೂಜೆ ಮಾಡಲಿಲ್ಲ ಅಲ್ಪಮೇಧ ಸಹ, ದಡ್ಡ ಇವನು ಅತಿಥಿ. ಅತಿಥಿ ಪೂಜೆ ಮಾಡೋದು ಭಾಳ ಸುಲಭದ ಕೆಲಸ, ಸ್ವಿಚ್ ಹಾಕಿದ್ರೆ ಆಫ್ ಆಗುತ್ತೆ, ಸುಡ್ತಾ ಇದೆ ಸ್ವಿಚ್ ಹಾಕಿದ್ರೆ ಆಫ್ ಆಗುತ್ತೆ. ಅದನ್ನು ಕೆಲಸ ಮಾಡಿದ್ರೆ ಏನಬೇಕು ಇವನಿಗೆ, ಅಲ್ಪ ಮೇಧಸ್ಸು. ಬಂದವನಿಗೆ ಭಾರಿ ಕೊಡಬೇಕಾಗಿಲ್ಲ, ಸ್ವಲ್ಪ ಕೊಟ್ಟರೆ ಸಾಕು. ಅದನ್ನು ಕೂಡ ಯೋಗ್ಯತೆ ಇಲ್ಲ ಅಂದರೆ ದಡ್ಡ ಅಂತ ಅರ್ಥ. ಮುಖ್ಯವಾಗಿ ಹೇಳ್ತಾರೆ ಯಶ್ಯ ಅನಸ್ಜನ್ ವಸತಿ ಬ್ರಾಹ್ಮಣೋ ಗೃಹೇ, ಯಾರ ಮನೆಯಲ್ಲಿ ಬಂದ ಬ್ರಾಹ್ಮಣ ಅನಸ್ಜನ್ ವಸತಿ ತಿಂದೇ ಇರ್ತಾನೋ ಅಂದರೆ ಅತಿಥಿ ಪೂಜೆ ಅನ್ನ ನೀರು ಕಾಣದೇ ಹೋಗ್ತಾನೋ ಅವನ ಮನೆ ಉಳಿಯೋದಿಲ್ಲ ಅಂತ ಹೇಳಿಬಿಡ್ತಾನೆ, ಅವನ ಮನೆ ಸರ್ವನಾಶವಾಗುತ್ತೆ. ಇದು ತುಂಬ ಕಡೆ ಬರುತ್ತೆ. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನ ಯಕ್ಷ ಕೇಳ್ತಾನೆ, ಒಬ್ಬ ಮನುಷ್ಯ ಎಲ್ಲವನ್ನೂ ಕಳ್ಕೊಳ್ಳೋದು ಯಾವಾಗ ಅಂತ ಹೇಳ್ತಾರೆ. ಆ ಅತಿಥಿ ಪೂಜೆ ಮಾಡದೆ ಹೋದಾಗ ಅದು ಉತ್ತರ ಕೊಡ್ತಾರೆ. ಎಲ್ಲವನ್ನೂ ಕಳ್ಕೊಳ್ಳೋದು ಆ ರೀತಿ. ಅದಕ್ಕೆ ಬಂದವರು ನೀನು ಬೇಸರ ಮಾಡ್ಕೋಬಾರ್ದು, ಬೈಕೊಂಡು ಕೆಲವು ಏನು ಮಾಡ್ತಾರೆ, ಹೇಳ್ಬಿಟ್ಟಿದೆ ಪುರಾಣ ಏನು ಮಾಡೋದು ನಿರ್ವಾಹ ಇಲ್ಲ, ಕಾಟಕೋಗ್ಬಿಟ್ಟು ಕೇಳಿದ್ದೀವಿ ಅನುಭವಿಸ್ಬೇಕಲ್ಲ ಅಂತ ಕೊಡೋದಲ್ಲ, ಭಕ್ತಿಯಿಂದ ಕೊಡಬೇಕು, ಆ ಪ್ರೀತಿಯಿಂದ ಕೊಡಬೇಕು. ಏನಾಗುತ್ತೆ ಒಳಗಿರೋ ದೇವರಿಗಿಂತ ಅನುಸಂಧಾನ ಇರಬೇಕು. ಏನೋ ನಮಗೆ ಏನಾಗುತ್ತೋ ಅಷ್ಟು ಎಲ್ಲ ಕೊಡಿ ಅಂತ ಹೇಳಿದ್ರೆ ಅವಾಗ ಹೇಳ್ಬೋದು, ಏ ಇವೆಲ್ಲ ಆಗಲಿಲ್ಲ ಹೋಗಲಿಲ್ಲ ಅಂತೇಳಿ. ಅವ್ರಿಗೆ ಸಂತೋಷ ಪಡ್ಸೋಕ್ಕೆ ಏನಿದೆಯೋ ಅಷ್ಟು ಕೊಟ್ಬಿಟ್ರೆ ಖುಷಿ ಪಡ್ತಾನೆ. ಬರೀ ಕೈರಿ ಕಳಿಸ್ಬಾರ್ದು, ಹೊಟ್ಟಿನ ಮೇಲೆ ಏನು ಮಾಡಬಾರ್ದು, ಬರೀ ಕೈ ಅಭ್ಯಾಸ ಇಟ್ಕೋಬಾರ್ದು. ವಸತಿ ಬ್ರಾಹ್ಮಣೋ ಗೃಹೇ ಆಶಾಚ ಪ್ರತೀಕ್ಷಾಶ, ಆಶಾ ಪ್ರತೀಕ್ಷೆ ಆಸೆ ಮತ್ತು ನಿರೀಕ್ಷೆ ಎರಡು ಹೋಗ್ಬಿಡುತ್ತೆ. ಪ್ರಾಪ್ತ ವಸ್ತು ವಿಷಯೇಚ್ಛಾಹಿ ಆಶಾ, ಯಾವೊಂದು ವಸ್ತು ಸಿಕ್ಕಿರುತ್ತಲ್ಲ ಅದ್ರ ಮೇಲೆ ಅಪೇಕ್ಷೆ ಇದ್ದರೆ ಆಶಾ, ಅಪ್ರಾಪ್ತ ವಸ್ತು ವಿಷಯೇಚ್ಛ ಪ್ರತೀಕ್ಷ, ಇನ್ನೂ ಬಂದಿಲ್ಲ ವಸ್ತು ಅದ್ರ ಬಗ್ಗೆ ನಿರೀಕ್ಷೆ ಮಾಡಿಕೊಂಡಿದ್ದಾನೆ. ಇದ್ದಿದ್ದು ಹೋಯಿತು, ಮುಂದೆ ಬರೋದು ಹೋಯಿತು ಅಂತ ಅರ್ಥ. ಸಂಗತಂ ಸುಹೃತ್ ಸಂಗತಿ ಸತ್ಯೇಂದ್ರ ಸಹವಾಸ, ಬೇಕಾದವರ ವಿಯೋಗ ಕೂಡ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸುನೃತಾಂ ಜನಕರ್ತೃಕ ಸಾಧುವಾರ್ತಾಂಚ, ಮತ್ತು ಒಳ್ಳೆ ಮಾತು ಕಳ್ಕೊಂಡ್ಬಿಡ್ತಾನೆ, ಎಲ್ಲರೂ ಬೈತಾರೆ, ಅಯೋಗ್ಯ ದೇವತೆಗಳು ಬೈತಾರೆ ಎಷ್ಟು ಪಾಪಿಷ್ಟ ಇವನು ಅಂತೇಳಿ. ಇಷ್ಟಂಚ ಪೂರ್ತಂಚ ಇಷ್ಟಾಪೂರ್ತೆ, ಇಷ್ಟ ಮತ್ತು ಪೂರ್ತ ಎರಡನ್ನೂ ಕಳ್ಕೊಂಡ್ಬಿಡ್ತಾನೆ. ಇಷ್ಟ ಅಂದರೆ ಯಜ್ಞಯಾಗಾದಿಗಳು, ಪೂರ್ತ ಅಂದರೆ ಕೆರೆ ಬಾವಿ ತೊಡಿಸೋದು, ಆ ಪುಣ್ಯ ಎಲ್ಲ ಹೋಗ್ಬಿಡುತ್ತೆ. ಪ್ರಾಪ್ತ ಒಂದು ವಸ್ತು ಮನೆಯಲ್ಲಿದೆ ಬೇಕು ಅಂತ ಇಟ್ಕೊಂಡಿದ್ದಾನೆ, ಅದು ಆಶಾ. ಯಾವುದೋ ಒಂದು ಅಪೇಕ್ಷೆ ಒಂದು ವಸ್ತು ತಂದು ಕೊಟ್ಟೆ, ಯಾರೋ ಒಂದು ಕೈ ಕೊಡೋದಿಲ್ಲ ನಾನು ಬೇಕು ಅಂತ ಹೇಳಿದ, ಗೊತ್ತಾಯ್ತಾ? ಅದು ಆಸೆ ಅಪೇಕ್ಷೆ ಇದೆ, ಅದರ ಮೇಲೆ ವಸ್ತು ಇಟ್ಕೊಂಡಿದ್ದಾನೆ, ಅಪೇಕ್ಷೆ ಇದೆ, ಇನ್ನೊಂದು ವಸ್ತು ಬರಬೇಕು ಅಂತ ಅಪೇಕ್ಷೆ ಇದೆ. ಸೊ ಬಂದ ವಸ್ತುವಿನ ಅಪೇಕ್ಷೆ ಇತ್ತು ಅದು ಹೋಯಿತು, ಬರಬೇಕಾದ ವಸ್ತು ಅಪೇಕ್ಷೆ ಇತ್ತು ಅದು ಹೋಯಿತು, ಅಂದರೆ ಇದ್ದಿದ್ದು ಹೋಯಿತು ಬರೋದು ಹೋಯಿತು ಅಂತ. ಪ್ರಮೋಷನ್ ಡ್ಯೂ ಇತ್ತು ಆಗಲಿಲ್ಲ ಅಂತಾರಲ್ಲ ಹಾಗೆ, ಪ್ರಮೋಷನ್ ಡ್ಯೂ ಇತ್ತು ಅತಿಥಿ ಪೂಜೆ ಮಾಡಲಿಲ್ಲ ಅದಕ್ಕೆ ಇನ್ನೊಬ್ಬರಿಗೆ ಯಾವನಿಗೆ ಹೋಯಿತು, ಮತ್ತೆ ಒಂದೇ ಪೋಸ್ಟು, ಅವ್ರು ರಿಟೈರ್ ಆಗೋರು ಸಿಗೋದಿಲ್ಲ ಮತ್ತೆ, ಗೊತ್ತಾಯ್ತಾ? ಎರಡು ಮೂರು ಇದ್ದರೆ ಹೋಗಿಬಿಡ್ತಾನೆ ಕನಿಷ್ಠ, ಒಂದೊಂದೇ ಇದ್ದುಬಿಟ್ಟಾಗ ಜನ ಎಷ್ಟೋ ದಿನ ಹಾಗಾಗ್ತಾರೆ, ಜಸ್ಟ್ ಇದರಲ್ಲಿ ಮಿಸ್ ಆಗಿಬಿಟ್ಟು ಕೊನೆಗೆ ಪೋಸ್ಟ್ಗೆ ಹೋಗೋದೇ ಅವ್ರು ರಿಟೈರ್ ಆಗೋಗ್ಬಿಡ್ತಾರೆ. ಅವ್ನು ಇವರಿಂದ ಜೂನಿಯರ್ ಎಷ್ಟು ಚಿಕ್ಕವನು ಬೇರೆ ಇರ್ತಾನೆ, ಇವ್ರು ಏನೇನು ಸಿಗೋದಿಲ್ಲ, ಅವ್ನ ಆಳು ಬೇರೆ, ಬಯಸ್ಕೋಬೇಕು ಅವ್ನ ಕೈಯಲ್ಲಿ, ಏನೇನೋ ಕೆಲಸ ಬಂದ್ಬಿಡುತ್ತೆ. ಪ್ರತೀಕ್ಷೆ ಕೂಡ ಹೊರಟುಬಿಡುತ್ತೆ, ಡ್ಯೂ ಇರೋದು ಕಳ್ಕೊತಾನೆ, ಬಂದಿದ್ದು ಕಳ್ಕೊಂಡ್ಬಿಡ್ತಾನೆ ಅಂತ, ಬಂದಿದ್ದರೆ ಡಿಮೋಟ್ ಆಗ್ತಾನೆ, ಮುಂದೆ ಬರೋ ಪ್ರಮೋಷನ್ ಕಳ್ಕೊತಾನೆ, ಎರಡು ಆಯಿತು. ಸಂಗತಂ ಸುಹೃತ್ ಸಂಗತಿಂ ಸೂನೃತಾಂ ಜನಕರ್ತೃಕ ಸಾಧುವಾರ್ತಾಂಚ, ಒಳ್ಳೆ ಹೆಸರು ಕಳ್ಕೊಂಡ್ಬಿಡ್ತಾನೆ. ಇಷ್ಟಂಚ ಪೂರ್ತಂಚ ಇಷ್ಟಾಪೂರ್ತೆ, ಅದು ಬಿಡಿಸ್ಕೋಬೇಕನ್ನ ಚಾ ಇಷ್ಟಾಪೂರ್ತೆ, ಚೇಷ್ಟ ಚೇಷ್ಟ ಅಂತ ಆ ರೀತಿ ಓದ್ಕೋಬಾರ್ದು. ಉಚ್ಚಾವಚ ಏನ ಸಮಸ್ತ ಚೇಷ್ಟ ಆಯ್ತಾಗೆ ಆ ಚೇಷ್ಟ ಬೇರೆ, ಅದು ಚೇಷ್ಟ ಅಂತ ಒಂದೇ ಪದ, ಇದು ಚೇಷ್ಟ ಪದ ಅಲ್ಲ. ಚ ಇಷ್ಟಾಪೂರ್ತೆ ಮತ್ತು ಸಂಗತ ಮತ್ತು ಇಷ್ಟಾಪೂರ್ತಗಳನ್ನು ಕಳ್ಕೊಂಡ್ಬಿಡ್ತಾನೆ. ಇಷ್ಟಂ ಯಜನಂ ಪೂರ್ತಂ ತಟಾಕಾದಿ, ಇಷ್ಟಂ ಅಂದರೆ ಯಜ್ಞಯಾಗಾದಿಗಳು, ಪೂರ್ತ ಅಂದರೆ ಕೆರೆ ಬಾವಿ ಕಟ್ಸೋದು. ಪುತ್ರೇತಿ ಪುತ್ರಾನ್ ಪಶುಂಶ್ಚ, ಮಕ್ಕಳನ್ನು ಕಳ್ಕೊಂಡ್ಬಿಡ್ತಾನೆ, ಹಸು ದನಕರು ಕಳ್ಕೊಂಡ್ಬಿಡ್ತಾನೆ. ಯಶ್ಯ ಗೃಹೇ ಬ್ರಾಹ್ಮಣೋ ಅನಸ್ತ್ಯನ್ ವಸತಿ ತಸ್ಯ ಇತಿ ಶೇಷ, ಯಾರ ಮನೆಯಲ್ಲಿ ಬ್ರಾಹ್ಮಣ ಅನಸ್ತ್ಯನ್ ವಸತಿ ಅಂದರೆ ಆಹಾರ ಸಿಗದೆ ಹೋಗ್ತಾನೋ ಅಂಥವ್ನು. ಹಾಲು ಮದ್ದೆ ಹೇಳಿದೆ, ಅವನಿಗೇನು ಬೇಕೋ ಅದು ಆಹಾರ, ಅವನಿಗೆ ಯಾವುದೋ ಕೆಲಸಕ್ಕೆ ಬಂದರೆ ಕೆಲಸ ಮಾಡಿಕೊಟ್ರೂ ಆಯಿತು. ಅಲ್ಪ ಮೇಧಸೋ ಅಲ್ಪ ಬುದ್ಧೇಸ್ತಸ್ಯ ಪುರುಷಸ್ಯ ಆಶಾ ಪ್ರತೀಕ್ಷಾಧಿಕಂ ಪೂರ್ವಾರ್ಧೋಕ್ತಂ ಸರ್ವಮೇತತ್ ಅನಶನೇನ ಬ್ರಾಹ್ಮಣಸ್ಯ ಗೃಹೇ ಅವಸ್ಥಾನಂ ಕರ್ತೃ ವೃಂಗ್ತೆ ವೃಜಿವರ್ಜನೆ. ಶಬ್ವಿಕರಣಂ, ಅದಕ್ಕೇನಾಯಿತು, ಎಲ್ಲವನ್ನೂ ವರ್ಜೆ ಐತಿ, ಸರ್ವಂ ನಾಶ ಐತಿ ಇತ್ಯರ್ಥ. ಎಲ್ಲವನ್ನೂ ನಾಶ ಮಾಡಿ ಹೋಗಿರ್ತಾನೆ, ಆದ್ದರಿಂದ ಕೊಟ್ಟುಬಿಟ್ರೆ ಎಲ್ಲ ವೃದ್ಧಿ ಮಾಡಿಬಿಡ್ತಾನೆ. ಇದು ಕೊಡದಿದ್ರೆ ಏನಂತ ಹೇಳಿದ್ರಿ, ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದರೆ, ಇರೋದೆಲ್ಲ ಡೆವಲಪ್ ಆಗುತ್ತೆ. ಯಾವುದೊಂದು ಡ್ಯೂ ಇತ್ತು ಬಂದುಬಿಡ್ತು, ಎಷ್ಟೋ ದಿವಸ ಆಗಿತ್ತು, ಇವತ್ತು ಇದ್ದಕ್ಕಿಂತ ಬಂದುಬಿಡ್ಬೇಕಂತಾನೆ. ಬಂದೇ ಇದ್ದಿಲ್ಲ ಡ್ಯೂ ಇದ್ದಿದ್ದು, ಅತಿ ಪೂಜೆ ಮಾಡ್ದ, ಅತಿಥಿ ಆಶೀರ್ವಾದ ಮಾಡ್ದ, ಕೆಲಸ ಆಗೋಯ್ತು, ಗೊತ್ತಾಯ್ತು. ಯಾವುದೋ ಒಂದು ಹೋಗೋ ಚಾನ್ಸ್ ಇತ್ತು, ಅತಿ ಆಚೆ ಗಟ್ಟಿ ಉಳ್ಕೊಂಡು ಹಾಗೇನೆ. ಅದೇ ರೀತಿ ಮಕ್ಕಳಿರೋ ಆರೋಗ್ಯ ಕೆಟ್ಟೋಗಿತ್ತು, ಆರೋಗ್ಯ ಸರಿ ಹೋಯ್ತು. ಸಿಂಪಲ್ ಅದು, ಮನೆಗೆ ಅತಿಥಿ ಬಂದ ಸತ್ಕಾರ ಮಾಡಿಬಿಟ್ರೆ ಆರೋಗ್ಯ ಸರಿಯೋ ವಾಸಿ ಆಗಿಬಿಡುತ್ತೆ ಅವನಿಗೆ, ಇಲ್ಲದವ್ರು ಸರಿಗೆ ತೋರು ರೋಗ ಬಂದು ಹೋಗ್ಬಿಡ್ತಾನೆ. ಅದೆಲ್ಲ ಅರ್ಥ ಮಾಡಿಕೊಂಡು ಯಾವ ಕಾಲಕ್ಕೂ ಅತಿಥಿ ಪೂಜೆಯನ್ನು ಬಿಡಲೇಬಾರ್ದು ಅನ್ನೋದು ಇದು ಕಾಟಕದ ದೊಡ್ಡ ಸಂದೇಶ ಇದೆ. ಹಾಂ ಹೌದು, ವೃತ್ತಿ ರುಚಿ ಛೇದನೆ ಬೇರೆ, ರುಚಿ ವರ್ಜನೆ ಬೇರೆ. ಅಲ್ಲೇನಿದೆ, ಹಾಂ ಅದು ಸರಿ, ಅದಕ್ಕೆ ವೃಕ್ಷ ಛೇದನೆ ಮಾಡ್ತಾ ವೃಕ್ಷ ಅಂತ ಕರೀತಾರೆ. ವರ್ಜನ ತಿನ್ನೊಂದು ಒಂದೇ ಧಾತು ಪಾಠ ಇಲ್ಲ, ಒಂದೇ ಧಾತು ಅನೇಕ ಅರ್ಥಗಳು. ಹೌದು ಹೌದು, ಹಾಂ ಇಲ್ಲ ಆತ ದೇಹಿ ದೃಷ್ಟಾಂತ ಸರ್ವಸಾಮ್ಯಂ. ಹೇಗೆ ಬಂತೀಗ, ಛೇದನೆ ಮಾಡ್ದ, ಛೇದನೆ ಮಾಡಿ ಏನು ಉಪಯೋಗ, ಕಟ್ ಮಾಡ್ದ ಅಂದರೆ ಮುಗಿತು ಕತೆ. ಇಲ್ಲಿಗೆ ಒಂದು ಯಾವುದೋ ಇದೆ ಪದಾರ್ಥ, ವೈರ್ ಕಟ್ ಆಯಿತು, ಏನಾಯ್ತು, ಈಗ ಕರೆಂಟೇ ಹೋಯ್ತು. ಯಾರಿಗೆ ಕೊಡ್ಬೋದು, ಯಾವಾಗ ಕೊಡ್ಬೋದು, ಸರಿ ಮಾಡ್ಕೋ, ಇನ್ನೂ ದೊಡ್ಡ ತಿತ್ತು ಬಂದು ಸರಿ ಮಾಡಬೇಕು. ನಾವು ಮಾಡ್ಕೊಳಕ್ಕೆ ಬರೋದ್ರೆ ಅವ್ನು ಸರಿ ಮಾಡ್ಬೇಕು. ಅಂಥವ್ರು ಇವ್ರು ಬರದಂತೆ ಮಾಡಿಬಿಡ್ತಾನೆ, ಶಾಪ ಕೊಟ್ಟ ಮೇಲೆ ಅವ್ರ ಮನೆಗೆ ಹೋಗ್ಬೇಡಂದ್ರೆ ಬೋದು, ಕೇಸ್ ಪೆಂಡಿಂಗ್ ಅಂದರೆ ಮುಗಿತಾರೆ, ನಾಶ ಆಗ್ಬೋದು. ಅದು ಆಗಬಾರ್ದು, ಯಾಕೆ ಎಲ್ಲ ಹೋಯ್ತು. ಅದನ್ನು ಇದರಲ್ಲೂ ಹೇಳ್ತಾರೆ, ದಶರಥನ ಹತ್ರ ವಿಶ್ವಾಮಿತ್ರರು ಬರ್ತಾರೆ ರಾಮಾಯಣದಲ್ಲಿ. ಫಸ್ಟ್ ದಶರಥ ಏನು ಮಾಡ್ತಾನೆ, ನಿಮಗೇನು ಬೇಕು ಕೇಳ್ಕೊಡಿ ಅಂತ ಹೇಳ್ತಾನೆ. ಕೇಳ್ಕೊಂಡು ಬೇಕಾದ್ರೆ ಕೆಲವು ಮಾತು ಹೇಳ್ತಾನೆ, ಸ್ವಾಮಿ ಅತಿಥಿಗಳು ಬಂದಿದ್ದೀರಿ, ನನ್ನ ದೊಡ್ಡ ಪುಣ್ಯ ಇದು, ಒಂದು ನೀವು ಕೇಳಿದ್ರು ಕೊಡ್ತೇನೆ, ಅತಿಥಿಗಳು ನಿರಾಶರಾಗಿಬಿಟ್ಟು ಸರ್ವಸ್ವ ನಾಶವಾಗುತ್ತೆ ಅಂತ ಕೇಳಿದ್ದೇನೆ ಅಂತ ಮಾತನ್ನ ಹೇಳ್ತಾನೆ. ಸರ್ವಸ್ವ ನಾಶ ಅಂತ ಕೇಳಿದ್ದೇನೆ ಅಂತ ಹೇಳಿದಾಗ ರಾಮನ ಕಳಿಸು ಅಂತ ಹೇಳ್ತಾನೆ. ಕಳಿಸೋದಿಲ್ಲ ಅಂತ, ನಾವು ನೀನೇ ಹೇಳಿದ್ದೆಲ್ಲ ಕೊಟೇಶನ್ ಕೊಡ್ತಾರೆ, ಮತ್ತೆ ನೀನೇ ಕೇಳಿದ್ದೆಲ್ಲ ಕೊಡು. ಅವ್ರು ಊಟಕ್ಕೆ ಬಂದಿಲ್ಲ, ಅವ್ರು ರಾಮನ ಕೇಳ್ಕೊಂಡು ಬಂದಿದ್ದಾರೆ. ವಶಿಷ್ಠ ಹೇಳ್ತಾರೆ, ಮೊದಲು ಕೊಟ್ಬಿಡು, ಹಾಳಾಗಿ ಹೋಗ್ತೀನಿ ನೋಡು ಅಂತ ಹೇಳ್ತಾರೆ. ಆ ದೃಷ್ಟಿಯೊಳಗೆ ಆ ನಾಶ ಆಗೋದು ಅಂದರೆ ಅನೇಕ ರೀತಿಯಲ್ಲಿ, ಸಣ್ಣ ಅತಿಥಿಗಳಾದರೆ ಒಂದು ರೀತಿ, ದೊಡ್ಡ ಸನ್ನಿಧಾನ ಜಾಸ್ತಿ ಇದ್ದರೆ ಮತ್ತೊಂದು ರೀತಿ, ಗೊತ್ತಾಯ್ತಾ. ಸರ್ವನಾಶ ಮಾಡಿ ದೊಡ್ಡ ಅತಿಥಿ ಮಾಡ್ದೆ ಹೋಗಿಬಿಟ್ರೆ ಸರ್ವನಾಶನ ಮಾಡಿ, ಸಣ್ಣ ಅತಿಥಿ ಆದರೆ ಸಣ್ಣ ಪುಟ್ಟ ನಾಶ ಮಾಡ್ತಾನೆ. ಮೀಟರ್ ರೀಡರ್ ಏನು ಮಾಡೋದು, ಕಟ್ ಡಿಸ್ಕನೆಕ್ಟ್ ಮಾಡ್ಬೋದು ಅಷ್ಟೇ, ಅವನು ಆರ್ಡರ್ ಕ್ಯಾನ್ಸಲೇ ಮಾಡಿಬಿಡ್ಬೋದು. ಅವನು ಇವನಿಗೆ ಆರ್ಡರ್ ಹಾಕೋ ಕೆಪಾಸಿಟಿ ಇಲ್ಲ, ಅವನಿಗೆ ಆರ್ಡರ್ ಹಾಕೋ ಕೆಪಾಸಿಟಿ ಇದೆ ಅವನಿಗೆ. ಈ ಮನೆ ಇಮ್ಮಿಡಿಯೇಟ್ ಡಿಸ್ಕನೆಕ್ಟ್ ಮಾಡಿ ಇವನೇ ಮಾಡಿರ್ತಾ ಸೇರಿಸ್ಕೊಂಡ್ಬಿಡ್ಬೋದು, ಆರ್ಡರ್ ಇದ್ದ ಸೇರ್ಸಕ್ಕೆ ಬರೋಲ್ಲ, ಆರ್ಡರ್ ಸರಿ ಹೋಗೋರು ಸೇರ್ಸಕ್ಕೆ ಬರೋಲ್ಲ, ಆ ರೀತಿ ಮಾಡಿಬಿಡ್ಬೋದು. ಆದ್ದರಿಂದ ಬಂದ ವ್ಯಕ್ತಿಯಲ್ಲಿ ತಾರತಮ್ಯಕ್ಕೆ ತಕ್ಕಂತೆ ಅತಿಥಿಯಿಂದ ನಾಶ ಆಗುತ್ತೆ. ಆದ್ದರಿಂದ ಬರೀ ಛೇದನ ಸಾಮಾನ್ಯರು ಬಂದರೆ, ಸರ್ವನಾಶ ದೊಡ್ಡವರು ಬಂದರೆ, ಆ ರೀತಿ ತಾರತಮ್ಯ ಇದೆ ಎಲ್ಲ ಕಡೆ, ಆ ರೀತಿ ಇಟ್ಕೊಂಡ್ರೆ ಆಯ್ತು. ಹೌದು ಹೌದು, ಸತ್ಕಾರದವರು ತಾರತಮ್ಯ. ಕೆಲವರಿಗೆ ಮಾತಾಡಿಸಿ ಕಳಿಸ್ಬೋದು, ಕೆಲವರಿಗೆ ಕೂಡಿಸ್ಬೋದು, ಕೆಲವರಿಗೆ ಕಾಫಿ ತಿಂಡಿ ಕೊಡ್ಬೋದು, ಕೆಲವರಿಗೆ ಊಟ ಹಾಕ್ಬೋದು, ಕೆಲವರಿಗೆ ಇರಿ ಅಂತ ಹೇಳ್ಬೋದು. ಆ ಥರ ಯೋಗ್ಯತಾನುಸಾರ ಮಾಡಿ, ನಮ್ಮ ಯೋಗ್ಯತೆ ಎರಡು ಸೇರಬೇಕು, ನಮ್ಮ ಯೋಗ್ಯತೆ ಅವ್ರ ಯೋಗ್ಯತೆ. ನಮಗೆ ಅಷ್ಟೆಲ್ಲ ಯೋಗ್ಯತೆ ಇಲ್ಲದೆ ಹೋದಾಗ ದಾರಿ ತೋರಿಸ್ಬೇಕು, ಇದ್ದಾಗ ನಾವೇ ಮಾಡಬೇಕು. ಗೊತ್ತಾಯ್ತಾ, ಎರಡು ಯೋಗ್ಯತೆಯೂ ಪತ್ತೆ ಪ್ರಸಂಗ ಮೂರಿದೆ. ಈಗ ಯಾವುದೋ ವೃದ್ಧಿ ಮನೆಯಲ್ಲಿ ಏನು ಮಾಡೋಗಿಲ್ಲ, ಪಾಪ ವೃದ್ಧಿ ಏನು ಮಾಡಿ ಅತ್ತಪ್ಪಲ್ಲ, ಮತ್ತು ಪ್ರಸಂಗ ಅನುಕೂಲ ಇಲ್ಲ, ಈಗ ಪ್ರಸಂಗ ಸರಿ ಇಲ್ಲ ಅಂತಾರ. ಹಾಗೆ ಮನಸ್ಸು, ವ್ಯಕ್ತಿ ಆಧಾರ ಮಾಡೋ ವ್ಯಕ್ತಿ, ಅತಿಥಿ ಮತ್ತು ಪ್ರಸಂಗ, ಮೂರು ಸರಿಯಾಗಿದ್ದಾಗ ನಂಬರ್ ಒನ್ ಮಾಡಬೇಕು. ಯಾವ್ದಾದ್ರು ಸರಿ ಇಲ್ಲದವ್ರು ಏನು ಮಾಡಬೇಕಾಗ, ಅದಕ್ಕೆ ತಕ್ಕಂತೆ ಕಡಿಮೆ ಆಗ್ಬೇಕು, ಬೇರೆ ರೀತಿಯಲ್ಲ. ಏವಂ ಭಾರ್ಯೋಕ್ತೇನ ಯಮೇನ ತಸ್ಮಿ, ಇದರಿಂದ ಇನ್ನೊಂದು ವಿಷಯ ಏನು ಗೊತ್ತಾಯಿತು ಅಂದರೆ, ಹೆಂಡತಿಗೆ ಇಷ್ಟೆಲ್ಲ ಜ್ಞಾನ ಇರಬೇಕು ಅಂತ ಅರ್ಥ. ಮನೆಗೆ ಬಂದಾಗ ಯಜಮಾನರು ಇಲ್ಲ ಅಂತ ಹೇಳಿಬಿಟ್ಟು ಇಗ್ನೋರ್ ಮಾಡೋದಾಗಲಿ ಅವಮಾನ ಮಾಡೋದಾಗಲಿ ಮಾಡಬಾರ್ದು. ಯಾಕೆ ತನ್ನ ಜವಾಬ್ದಾರಿ ಇನ್ಚಾರ್ಜ್ ಇದ್ದಾಗ, ತಾನು ಮನೇಲಿ ಯಜಮಾನ ಇಲ್ಲದೋ ಕಾಲಕ್ಕೆ ಹೆಂಡತಿ ಕೆಲಸ ಏನು, ಇನ್ಚಾರ್ಜ್ ಆಫೀಸರ್ ಇದ್ದಾಗ, ಇದು ಯಾವುದೇ ಆಫೀಸ್ಗೆ ಹೋದಾಗ ರಜೆ ಹಾಕಿದ ತಕ್ಷಣ ಏನು ಮಾಡಿರ್ತಾರೆ, ಇನ್ಚಾರ್ಜ್ ಇರಲೇಬೇಕು. ಮುಖ್ಯ ಆಫೀಸರ್ ಖಾಲಿ ಪೋಸ್ಟ್ ಖಾಲಿ ಇರಾಗಿಲ್ಲ, ಸೊ ಯಜಮಾನಿ ಇನ್ಚಾರ್ಜ್. ಈಗ ಸೊ ಗಂಡನ ಜವಾಬ್ದಾರಿ ತನ್ನ ಮೇಲಿದೆ, ಗಂಡ ಏನು ಮಾಡಬೇಕಾಗಿತ್ತು ತಾನು ಮಾಡಬೇಕಾಗಿದೆ. ಅದಕ್ಕೆ ಯಮ ಶಾಮಲಾವಧಿ ಏನು ಮಾಡ್ತಿದ್ದಾರೆ ಈಗ, ಇದನ್ನು ಇವ್ರು ಯಾರಿವರು, ಇವರೇ ಪನಿಷ್ ಮಾಡೋರು, ಅವ್ರು ಹೇಳ್ತಾರೆ ಹುಷಾರಾಗಿರ್ಬೇಕು ನಾವು ಮುಂದೆ. ಪನಿಷ್ ಮಾಡೋ ಯಮದೇವರೆಷ್ಟು ಗಾಬರಿ ಆಗಬೇಕಾದ್ರೆ, ಶಾಮಲಾವಧಿ ಎಷ್ಟು ಗಾಬರಿ ಆಗಬೇಕಾದ್ರೆ ಉಳಿದವ್ರ ಕತೆ ಆಗಿರ್ಬೋದು. ಆ ದೃಷ್ಟಿಯಿಂದ ಕತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸಾಮಾಧಾನಿ ಅಂತ ಮಾತು ಹೇಳಿದರೆ ದಶರಥ ರಾಜ ಹೇಳಿದೆ ಅಂತ ತಿಳ್ಕೊಬೋಣ. ಆತೇನು ಏನಲ್ಲ, ಉದಾಹರಣೆಗೆ ಶಿಕ್ಷೆ ಕೊಡೋ ವ್ಯಕ್ತಿ ಅಲ್ಲ ಆತ, ಆತ ಹಾಗೆ ಹೇಳಿದ. ಬಟ್ ಇಲ್ಲಿ ಯಮದೇವರು ತಾವೇ ಶಿಕ್ಷೆ ಕೊಡೋರು. ಈ ರೀತಿ ಮಾಡದೆ ಹೋದರೆ ಪನಿಷ್ ಮಾಡೋ ಇನ್ಚಾರ್ಜ್ ಇವರೇ ಯಮದೇವರೇ, ಅಂಥವರೇ ಇವತ್ತು ಕೇರ್ಫುಲ್ ಆಗಿರ್ತಾರೆ ಅಂದಮೇಲೆ ಉಳಿದವ್ರು ಹೇಗಿರ್ಬೇಕು. ಆ ದೃಷ್ಟಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಮೆಸೇಜ್ ಕೊಟ್ಟಾಗಾಯ್ತು. ಅದು ಏವಂ ಭಾರ್ಯೋಕ್ತೇನ ಯಮೇನ ತಸ್ಮೈ ಅರ್ಘ್ಯಾದಿ ಪೂಜಾಂ ಕೃತ್ವ ನಚಿಕೇತ ಸಂಪ್ರತಿ ಉಕ್ತ ವಚನ ಪ್ರಕಾರ ಮಾಹ ತಿಸ್ರ ಇತಿ. ಹಾಗೆ ಯಮದೇವರು ನೋಡಿದರು, ಈ ಬ್ರಾಹ್ಮಣ ಸಮಾಧಾನ ಮಾಡಬೇಕಲ್ಲ, ಈಗ ಏನು ಊಟ ಮಾಡಿಕೊಂಡು ಹೋಗಪ್ಪ ಅಂದರೆ ಸಮಾಧಾನ ಆಗೋದಿಲ್ಲ. ಏನು ಮಾಡಬೇಕೀಗ ನೋಡಿ, ಹೇಗಿದೆ, ತಿಸ್ರೋ ರಾತ್ರಿ ಹಿ ಯದವಾತ್ಸೀತ್ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ನಮಸ್ಯ ನಮಸ್ತೇ ಅಸ್ತು ಬ್ರಹ್ಮನ್ ಸ್ವಸ್ತಿ ಮೇ ಅಸ್ತು ತಸ್ಮಾತ್ ಪ್ರತಿತ್ರೀನ್ ವರಾನ್ ಋಣೀಶ್ವ. ಮೊದಲನೇದು, ಓ ಬ್ರಹ್ಮನ್ ಬ್ರಾಹ್ಮಣ, ತಿಸ್ರಹ ರಾತ್ರಿ, ಮೂರು ರಾತ್ರಿಗಳ ಕಾಲ, ಮೂರು ದಿವಸಗಳ ಕಾಲ, ಅವಾತ್ಸೀತ್, ಇದರಿಂದ ಏನಾಯ್ತು ಈಗ ನಾಲ್ಕು ರೇಜಸ್ ಬಂದರು ಅಂತ ಅರ್ಥ. ಮೂರು ಹಗಲಾಗಿದ್ದರೆ ಸಾಯಂಕಾಲ ಬರ್ಬೋದಾಗಿತ್ತು, ಥರ್ಡ್ ಡೇ ಈವ್ನಿಂಗ್ ಬರ್ಬೋದಾಗಿತ್ತು. ಮೂರು ರಾತ್ರಿ ಅಂತ ಹೇಳಿದರೆ ಕಂಪ್ಲೀಟ್ ಮೂರು ರಾತ್ರಿ ಆಗಿಬಿಟ್ಟಿದೆ. ಸೊ ನಾಲ್ಕು ರೇಜಸ್ ಬೆಳಗ್ಗೆ ಅವ್ರು ಬಂದಿರೋದು ಯಮದೇವರು, ಆದ್ದರಿಂದ ಮೂರು ರಾತ್ರಿ ಕೂಡ ನೀವು ಉಪವಾಸ ಇದ್ದೀರಿ. ಬ್ರಹ್ಮ ಅತಿಥಿರ್ ನಮಸ್ಯ, ನಮಸ್ಯ ಅಂದರೆ ಪೂಜಾಯೋಗ್ಯ, ಪೂಜಾಯೋಗ್ಯನಾದ ಅತಿಥಿಯಾದ ನೀವು ಮೂರು ರಾತ್ರಿಗಳ ಕಾಲ ನಮ್ಮ ಮನೆಯಲ್ಲಿ ಉಪವಾಸ ಇದ್ದು ಕೂತಿದ್ದೀರಿ. ಅದಕ್ಕೆ ನಮಸ್ತೇಸ್ತು ಬ್ರಹ್ಮನ್, ಈತ ಹುಡುಗ ಭೂಲೋಕದ ವ್ಯಕ್ತಿ, ಈತ ಋಷಿ ಅಂತ ಇಟ್ಕೊಂಡ್ರು ಕೂಡ ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ, ತಾರತಮ್ಯದಲ್ಲಿ ಭಾರಿ ಕಡಿಮೆ, ನಚಿಕೇತ ವಯಸ್ಸಿನಲ್ಲಿ ಕಡಿಮೆ, ತಾರತಮ್ಯದಲ್ಲಿ ಕಡಿಮೆ, ಆದರೆ ಅತಿಥಿ ಅಂತ ದೃಷ್ಟಿಯಿಂದ ನಮಸ್ತೇಸ್ತು ಬ್ರಹ್ಮನ್ ಅಂತ ಹೇಳ್ತಾರೆ. ಎಲ್ಲ ಬ್ರಾಹ್ಮಣ ನೀ ನಮಸ್ಕಾರ ಅಂತ ಹೇಳ್ತಾರೆ. ಯಾವಳಗಿರೋ ಸನ್ನಿಧಾನ ಕೌಂಟ್ ಆಗೋದಾಗ ಅದನ್ನು ಅರ್ಥ ಮಾಡಿಕೊಂಡು ಸನ್ನಿಧಾನ ಮರೆತು ಬಿಡ್ತಾರೆ ಜನ, ವ್ಯಕ್ತಿಯನ್ನಷ್ಟೇ ನೋಡ್ತಾರೆ, ತಪ್ಪು. ಸನ್ನಿಧಾನ ನೋಡೋದು ಯಾವಾಗ? ಮೀಟರ್ ರೀಡರ್ ಬಂದಾಗ, ಅವ್ರು ಬಂದ ಸನ್ನಿಧಾನ ನೋಡ್ತೇವೆ ಆವಾಗ ಮತ್ತೆ ಅದು. ಇವ್ರು ಬಂದ ಸನ್ನಿಧಾನ ನೋಡೋದೇ ಇಲ್ಲ. ಅಲ್ಲಿ ಮನುಷ್ಯರ ಲೌಕಿಕ ಸನ್ನಿಧಾನ ಅರ್ಥ ಆಗ್ತದೆ ನಮಗೆ, ಅಧ್ಯಾತ್ಮ ಸನ್ನಿಧಾನ ಯಾಕೆ ಅರ್ಥ ಆಗೋದಿಲ್ಲ? ಮಠದ ಕಡೆಯಿಂದ ಒಬ್ಬ ಹುಡುಗ ಬರ್ತಾನೆ ತುಳಸಿಬೇಕು ಅಂತಾನೆ, ವ್ಯಕ್ತಿಯಾಗಿ ಕೇಳೋದಿಲ್ಲ, ಮಠದಿಂದ ಹೇಳಿ ಕಳಿಸಿದ್ದಾರೆ. ಈಗ ಕೊಡೋದಿಲ್ಲ ಅಂದರೆ ಯಾರಿಗೆ ಕೊಡೋದಿಲ್ಲ ಅಂತಾಯ್ತು? ಹುಡುಗರಿಗೆಲ್ಲ ಮಠ ಕೊಡೋದಿಲ್ಲ ಅಂತಾಯ್ತು. ಅದೇ ಯೋಚನೆ ಮಾಡ್ತಾ ಹೋದರೆ ಸನ್ನಿಧಾನ ಅನ್ನೋದು ಆಚಾರ ಸಿದ್ಧಾಂತ ಹೋದ ಮೇಲೆ ಯಾವಾಗಲೂ ತಲೆಯಲ್ಲಿ ಇರಬೇಕು, ಜನ ಸಾಮಾನ್ಯ ಮರ್ತು ಬಿಡ್ತಾರೆ. ಯಾವುದೇ ಪ್ರೇತದ ಬಿಟ್ಟೋದ್ಮೇಲೆ ಯಾವ ದೇಹ ಇರುತ್ತೆ? ಈಗ ಪ್ರೇತ ದೇಹ ಅಷ್ಟೇ, ಆ ದೇಹಕ್ಕೆ ಮಹತ್ವ ಇದೆ. ಒಂದು ಭೂಲೋಕದವ್ರ ಮೈಲಿಗೆ ಇಲ್ಲ, ಅವ್ರಿಗೇನು ಪ್ರಶ್ನೆ ಇಲ್ಲ, ಅರ್ಥ ಆಯ್ತಾ? ಡಾಕ್ಟ್ರಿ ಡಾಕ್ಟ್ರಿ ಪೇಷಂಟ್ ಮೈಲಿಗೆ ಮಾಡ್ಕೊಂಡ್ಬಿಟ್ರೆ ಪೇಷಂಟ್ ನೋಡೋದೆ ಯಾವಾಗ? ಡಾಕ್ಟ್ರುಗಳು ಆ ಟೈಪ್ ಆಗುತ್ತೆ. ಅವ್ರಿಗೆ ದೋಷ ಇಲ್ಲ ಯಾರಿಗೆ? ಹೌದು, ಅದಕ್ಕೆ ಇದೆಲ್ಲ ಓದ್ದೆ ಏನು ಗೊತ್ತಾಗುತ್ತೆ ನಮಗೀಗ, ಪ್ರತಿದೇಹ ಬಂದ ಮಾತ್ರಕ್ಕೇನೆ ನಮ್ದು ಇದೆಲ್ಲ ಹೋಗಿಬಿಡೋದಿಲ್ಲ, ಸಾಧನೆ ಎಲ್ಲ ಜೊತೆಗೆ ಇರುತ್ತೆ. ಇದೆಲ್ಲ ನಮಗೆ ಪ್ರಶ್ನೆಗಳಿಗೆ ಆನ್ಸರ್ಸ್ ಇವೆಲ್ಲ ಕೂಡ. ಸತ್ತವನು ಹೇಗೆ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲ ಉತ್ತರ ಇದು. ಇದು ತಿಳ್ಕೊಂಡ್ಮೇಲೆ ಒಳ್ಳೆ ಕೆಲಸ ಮಾಡಿದರೆ ಭಯಪಡಬೇಕಾಗಿಲ್ಲ, ಸಾವಿಗೂ ಭಯಪಡಬೇಕಾಗಿಲ್ಲ, ಯಮಲೋಕಕ್ಕೆ ಹೋದರೂ ಭಯಪಡಬೇಕಾಗಿಲ್ಲ. ಅಲ್ಲೂ ಕೂಡ ಇದು ಆನರ್ಡ್, ಯಮಲೋಕದಲ್ಲೂ ಗೌರವ ಸಿಗುತ್ತೆ ಅಂತ ಹೇಳಿದ್ಮೇಲೆ ಭಯದ ಹೆಸರೇ ಇಲ್ಲ. ಅರ್ಥ ಆಯ್ತಾ? ಇದನ್ನು ನಿರಪರಾಧಿ ವ್ಯಕ್ತಿ ಜೈಲಿಗೆ ಹೋಗ್ತಾನೆ, ಜೈಲರ್ ಮೀಟ್ ಮಾಡ್ತಾನೆ, ದೊಡ್ಡ ಆಫೀಸರು ಅವನೇ ಎದ್ದು ನಿಂತ್ಕೊಂಡು ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರೆ, ಗೌರವ ಸಿಗ್ತೇ ಇಲ್ಲ ಇವನಿಗೆ. ಈಗ ಇವನು ಕಳ್ಳ ಹೋದಾಗ ಒಳಗೆ ಕೂತ್ಕೋತ ಇಲ್ಲೆಲ್ಲ ಒಳಗೆ ಕಂಬಿ ಒಳಗೆ ಕೂತ್ಕೋ ಅಂತ ಹೇಳ್ತಾರೆ. ಇಬ್ಬರು ವ್ಯಕ್ತಿಗಳಾದರೂ ಕೂಡ ಬಂದವರೆಲ್ಲ ಒಳಗೆ ಹಾಕೋದಿಲ್ಲ, ಅವರು ಕೇಸ್ ಇಲ್ಲದವ್ರೆ ಒಳಗೆ ಹಾಕಾಕ್ತಾರೆ, ಯಾಕೆ ಬಂದಿರಿ ಅಂತಲೇ ಕೇಳ್ತಾರೆ ಫಸ್ಟ್. ಆ ರೀತಿಯಲ್ಲಿ ಯಮದೇವ್ ಕೇಸೇ ಇಲ್ಲ ನಚಿಕೇತರ ಮೇಲೆ, ಆದ್ದರಿಂದ ಅದು ನಮಗೇನು ಅನಿಸುತ್ತಾಗೋ, ನಾವು ಸರಿಯಾಗಿ ಬದುಕಿದ್ರೆ ಯೋಚನೆ ಇಲ್ಲ, ಭಯಪಡಬೇಕಾದ ಕಾರಣ ಇಲ್ಲ ಅಂತಾಯ್ತು. ಅದು ತಂದೆ ಶಾಪ ಹಾಕಿ ಕಳಿಸಿದ್ರೂ ಭಯಪಡಬೇಕಾಗಿಲ್ಲ ಅಂದಮೇಲೆ ಇನ್ನು ನಾರ್ಮಲ್ ಕೇಸ್ ಇನ್ನೂ ಒಳ್ಳೇದಲ್ಲೇನು? ಅದನ್ನು ಯೋಚನೆ ಮಾಡಲಿಕ್ಕೆ ಕಾರಣ ನಮ್ಮಿದ್ರಿಂದ ಪ್ರಶ್ನೆ ಕೇಳಾಗಿಲ್ಲ, ಇದು ಉತ್ತರ, ಇದು ಉಪನಿಷತ್ ಉತ್ತರ ಕೊಡ್ತಾ ಇದೆ. ಈಗ ನಾವು ಯಾವ ಡೌಟು ಇಲ್ಲ, ಅದು ಫೈನಲ್, ಈಗ ಅದು ಹೇಳ್ತಿರೋದು ಫೈನಲ್. ಆದ್ದರಿಂದ ಅದಕ್ಕೆ ತಕ್ಕಂತೆ ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಇದಕ್ಕೆ ತಕ್ಕಂತೆ ಅದನ್ನು ಡೌನ್ ಮಾಡಾಗಿಲ್ಲ. ನಚಿ ಅದೆಲ್ಲ ಇಲ್ಲ, ಗೌರವ ಕೊಡ್ತಾ ಇರ್ತದೆ, ಶಾಪ ಒಪ್ಪಿಕೊಳ್ಳೋಕೆ ಬರೋದಿಲ್ಲ. ಅವರೇನು ಮಾಡ್ತಾರೆ ಅಂದರೆ ಲೋಕ ಶಿಕ್ಷಣ ಮಾಡಬೇಕಾಗಿದೆ, ಲೋಕ ಶಿಕ್ಷಣ ಮಾಡಬೇಕು. ಯಮದೇವರೇ ಈ ರೀತಿ ನಡ್ಕೊಂಡ್ಬಿಟ್ರೆ ಉಳಿದವ್ರು ಏನು ಮಾಡ್ತಾರೆ ಆಗ? ಏನೋ ಭಾರಿ ಕೇರ್ಫುಲ್ಲಾಗಿ ಆ ಥರ. ಅದಕ್ಕೋಸ್ಕರ ಹೇಳಿದ ಮಾತಿದ್ದು, ಎದ್ಯಪಿ ಕಡಿಮೆಯವರಿಗೆ ಮೇಲೆಯವ್ರಿಗೆ ಕೊಡ ಶಾಪ ಕೊಡೋ ಶಕ್ತಿ ಇರೋದಿಲ್ಲ, ಕೊಟ್ಟರು ವೇಸ್ಟ್, ಅದೇನೂ ಆಗೋದಿಲ್ಲ. ಆದರೆ ಪುಣ್ಯ ಜಾಸ್ತಿ ಬರುತ್ತೆ ಇಂಥ ಹೊತ್ತಿನಲ್ಲಿ, ಇವ್ರು ನಡ್ಕೊಂಡ್ಬಿಟ್ರೆ ಭಾರಿ ಪುಣ್ಯ ಬರುತ್ತೆ. ದೊಡ್ಡವರು ಸಿಕ್ಕವ್ರಿಗೆ ಆಧಾರ ಕೊಡೋದ್ರಿಂದ ಪುಣ್ಯ ಜಾಸ್ತಿ. ನಮ್ಮಲ್ಲಿ ಆಗಲ್ಲ, ಕಣ್ಣೆತ್ತಿ ನೋಡೋದಿಲ್ಲ ಮಠ ಮಾ ಯಾತಕ್ಕೆ ದೇವಸ್ಥಾನ ಮಠಗಳ ಬಗ್ಗೆ ಜನಕ್ಕೆ ಸಿಟ್ಟು ಬಂದಿದೆ ಅಂದರೆ ಬಯ್ಯೋದೇ ಅವರು, ದಯ್ಯೋದು ದಬ್ಬೋದು, ಇದು ಅವಮಾನ ಮಾಡಿದಾಗಲಿಲ್ಲ. ಇನ್ಫ್ಯಾಕ್ಟ್ ಆಫೀಸ್ಗೆ ಹೋದಾಗ ಯಾವುದೇ ಒಂದು ಕಂಪ್ನಿ ಮುಂದೆ ಬರ್ಬೇಕಾದ್ರೆ ಏನಾಗಿರಬೇಕು? ರಿಸೆಪ್ಷನಿಸ್ಟ್ ಅಂತ ಇರ್ತಾನೆ. ಮೊದಲು ಬಂದವರು ಕರೆದು ಮಾತಾಡಿಸಿ ಎಲ್ಲ ಮಾಡಿ, ಮಠಗಳು ರಿಸೆಪ್ಷನಿಸ್ಟೇ ಇರೋದಿಲ್ಲ. ರಿಸೆಪ್ಷನ್ ಮಾಡಿ ರಿಸೆಪ್ಷನಿಸ್ಟ್ ಇರೋದು ಯಾವಾಗ? ರಿಸೆಪ್ಷನ್ ಇದ್ದರೆ ಅಲ್ಲಿ ಇರೋದೇ ಇಲ್ಲ. ಬಡಿ ಬಡಿ ಕಡಿ ಅಂತಿದ್ರೆ ಅವ್ರು ಗುಂಡಾಗಿರಿ ಬರೋದಾಗ ಆಗೋದಿಲ್ಲ. ಯಾರೇ ಬರಲಿ ಅವ್ರು ಡ್ಯೂರೆಸ್ ಬರಲಿ, ಏನು ವಿಷಯ? ಯಾರು ಕೇರ್ಟೇಕರ್ ಇರೋದಿಲ್ಲ ಅಲ್ಲಿ. ಯಾಕೆ ಯಾರಿಗೆ ಅವ್ರು ಕೇಳಿ ಇವ್ರು ಕೇಳಿ ಅಂತಾರೆ, ಹೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಒಬ್ರು ಇನ್ಚಾರ್ಜ್ ಅಂತ ಹುಡ್ಕೋದೇ ಭಾರಿ ಕಷ್ಟ. ಅದು ನಮ್ಮ ದೊಡ್ಡ ಲ್ಯಾಬ್ಸ್ ಅದು. ಅವನು ಕೂಡ ಏನ್ರಿ ಅಂತ ಭಯ ಕೇಳಿದ್ರೆ ಇನ್ನೂ ಕೇಳಬಾರ್ದು ಅನಿಸ್ಬಿಡ್ತದೆ. ಆ ಥರ ಎಷ್ಟಾದ್ರು ಉಪನ್ಯಾಸ ಕರೆಸಿರ್ತಾರೆ, ಹೋದರೆ ಬೋರ್ಡ್ ಕೂಡ ಬರೆದಿರೋದಿಲ್ಲ, ಏನೇನೂ ಬರೆದಿರೋದಿಲ್ಲ, ಪ್ರಿಂಟ್ ಮಾಡಿಸಿರೋದಿಲ್ಲ, ಬೋರ್ಡ್ ಬರೆದಿರೋದಿಲ್ಲ. ಆವಾಗ ಯಾರೋ ಬಂದು ಕೇಳ್ತಾರೆ, ನಮ್ಮೆದುರಿಗೆ ಕೇಳ್ತಾ ಇದ್ದಾರೆ, ಉಪನ್ಯಾಸ ಯಾವುದಾಗಿ ಕೇಳಿದ್ರೆ ಬೋರ್ಡ್ ನೋಡ್ರಿ ಅಂತಾರೆ, ಬೋರ್ಡ್ ಇಲ್ಲ ಅಂದ್ರೆ ಬರ್ದ್ಮೇಲೆ ನೋಡ್ರಿ ಅಂತಾರೆ, ಗೊತ್ತಾಯ್ತಾ? ಇದ್ರಲ್ಲಿ ನಾವು ಕಣ್ಣಾರೆ ಕಂಡಿದ್ದೇನೆ. ಆಮೇಲೆ ನಾನು ಬರೆದ್ರೆ ಅಳಿಸ್ಬಿಡ್ತಾರೆ, ಆಮೇಲೆ ಅಂಥ ಜನ ಪಾಪಿಗಳಿರ್ತಾರೆ. ಅವ್ರು ಯಾಕೆ ನಾವು ಬರಿಬೇಕು, ನೀವು ಬರಿಬಾರ್ದಲ್ಲ, ನಾವು ಬರಿಬೇಕು, ನಾವು ಬರೆಯೋದಿಲ್ಲ, ಅವರು ಬರಿಬಾರ್ದು. ಇಂಥ ಅದಕ್ಕೆ ನಮ್ಮ ಪ್ರಚಾರ ಯಾಕೆ ಸರಿ ಹೋಗೋದು ಧರ್ಮದಲ್ಲಿ ಅಂದರೆ, ಈಗ 190 ಜನ ಮೈಕ್ಗಳು ಇವತ್ತು ಸರಿಯಾದ ಮೈಕ್ ನೋಡೇ ಇಲ್ಲ ನಾವು ಎಲ್ಲೆಲ್ಲಿ ಕೂಡ. ಬೇರೆ ಜನ ಫಸ್ಟ್ ಕ್ಲಾಸಾಗಿ ಮೈಕ್ ಮಾಡಿರ್ತಾರೆ, ಭಾರತೀಯ ವಿದ್ಯಾ ಅಲ್ಲಿ ಹೋಗಿರ್ತೀವಲ್ಲ, ಮುಗಿದೋಯ್ತು ಕತೆ. ಇಲ್ಲಿ ನಮ್ಮ ಮಾತಿಗಿಂತ ಒಂದು ಸೌಂಡೇ, ಒಂದು ಹಮ್ಮಿಂಗ್ ಸೌಂಡೇ ಇರುತ್ತೆ ಉದ್ದಕ್ಕೆ. ಅದು ಯಾಕೆಂದರೆ ಬೇಕಿಲ್ಲ ಅವ್ರು ಯಾರಿಗೂ ಕೂಡ. ಒಂದು ಸುಮ್ಮನೆ ನಿರ್ವಹ ಇಲ್ಲ, ಜನ ಬೈತಾರೆ ಅಂತ ಮಾಡ್ತಾರೆ ಹೊರತು, ಸೇವಾಕರ್ತಿರ್ತಾರೆ ಮಾಡೋದು, ಜನ ಬೈತಾರೆ ಮಾಡೋದೇ ಹೊರತು ಪ್ರಯೋಜನ ಇಲ್ಲ. ಆಧಾರ ವಿಶ್ವಾಸಗಳು ಇಲ್ಲೇ ಇಲ್ಲ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಮನೆಯಿಂದ ತಂದು ಹಾಕೊಡ್ರೆ ನನ್ನ ಮನೇನ ಅಂತ ಕೇಳ್ತಾನೆ, ಬಾಯಿ ಬಂದ ಬೈತಾರೆ, ಮುಂದೆ ಕೊಡ್ರಿ ಅಂತಾರೆ, ಲೇಟಾಗಿ ಹಾಕಿ ಬರ್ತೀರಿ ಅಂತ ಇವನ್ನೇ ಬೈಸ್ಕೊಂಡ್ಬಿಡು, ಪಾಪ ಕೇಳ್ದವನೇ ಬೈಸ್ಕೊಂಡ್ಬಿಡು, ಎಷ್ಟೋ ದಿನ ಹೇಳ್ತಾರೆ ಕೇಳಿಸೋದಿಲ್ಲ ಅಂತ ಪಾಪ ಹೇಳ್ತಾರೆ, ಉತ್ತರ ಕೊಡ್ಲಿಕ್ಕೆ ಯಾರು ಹೇಳ್ಬೇಕೀಗ, ನೀವು ನಮ್ಮದು ಇದಿಟ್ಟರು ಕೆಡಿಸ್ತಾರೆ ಬಿಡೋದಿಲ್ಲವ್ರು, ಕೊನೆಗೆ ಎಷ್ಟು ಮಟ್ಟ ಇರ್ತದೆ ಅಂದರೆ ಅಂತ ಹೋಗ್ತಾರೆ. ಅದು ಆಗಿದೆ, ಮನೇಲಿ ಇಟ್ಕೊಂಡು ಅದು ಕೆಡಿಸಿ ಮರುದಿವಸ ವಾಪಸ್ ಕೊಡ್ತಾರೆ, ಅದು ಯಾವಾಗಲೂ ತಗೊಂಡ್ಬಿಡ್ತಾರೆ, ಪಾರ್ಸೆಲ್ ತಗೊಂಡ್ಬಿಡ್ತಾರೆ. ಇಂಥ ಜನ ಇದ್ರೆ ಏನು ಕೆಲಸ ಆಗ್ತವೆ? ಅದಕ್ಕೆ ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಯಮದೇವರು ನಮಗೆ ಎಷ್ಟು ಹೇಳ್ತಿದ್ದಾರೆ ಅಂದರೆ, ನಮಸ್ತೆ ಸ್ತು ಬ್ರಹ್ಮನ್, ಬಂದವರು ಏನು ಸಾವಿರ ಏನಂತ ಮಾತಾಡಿ ಸೇಫ್ ಸಾರ್ ಬನ್ನಿ ಸಾರ್ ಅಂತ ಕರೀತಾರೆ ಹೋದಾಗ, ಗೊತ್ತಾಯ್ತಾ? ಆ ರೀತಿ ಕರೆದು ವ್ಯವಹಾರ ಮಾಡ್ಕೊಂಡ್ರೆ ದೊಡ್ಡ ಸಣ್ಣ ಪುಟ್ಟ ವಸ್ತು ದೊಡ್ಡದಾಗಿಬಿಡುತ್ತೆ, ಬೆಳೆಸ್ತಾರೆ. ಆ ಕಾನ್ಸೆಪ್ಟ್ ನಮ್ಮಲ್ಲಿರಬೇಕು. ರಾತ್ರಿ ಹಿ ದಿನತ್ರಯಂ, ಕೆಲವರಿಗೆ ಗೊತ್ತು, ಕಸ್ಟಮರ್ ಅಲ್ಲ ಅವನು, ಇನ್ಫಾರ್ಮೇಷನ್ ಕೇಳ್ತಾನೆ, ಅವನಿಗೂ ಕೊಡ್ತಾರೆ. ಯಾಕೆ? ಇವನೊಬ್ಬನಿಗೆ ಹೇಳಿದ್ರೆ ಉಳಿದ ಜನ ಕೇಳ್ತಾನೆ, ಹೋಗಿಬಿಟ್ಟು ಅವನು, ತಾವು ಅಂಗಡಿ ಹೆಸರು ಕೆಟ್ಟೋಗ್ಬಿಡುತ್ತೆ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಅದಕ್ಕೆ ನಮಗೇನು ದುಡ್ಡು ಕೊಡೋರೇ ಆಗಬೇಕು ಅಂತಿಲ್ಲ. ನಮಗೆ ಒಳ್ಳೆ ಮಾತು ನಮಗೆ ಹೆಲ್ಪ್ ಆಗುತ್ತೆ. ಆ ಥರ ಲೌಕಿಕಲ್ಲಿ ಯೋಚನೆ ಮಾಡಬೇಕು, ಪಾರತ್ರಿಕಲ್ಲಿ ಯೋಚನೆ ಮಾಡಬೇಕು. ಪಾರತ್ರಿಕ ಲೆಕ್ಕ ಎಲ್ಲ ಪುಣ್ಯ, ಲೌಕಿಕ ಲೆಕ್ಕ ಎಲ್ಲ ಒಳ್ಳೆ ಹೆಸರು, ಅದರಿಂದ ಕೀರ್ತಿ ಬರುತ್ತೆ. ಅದು ಯಾವುದು ಯೋಚನೆ ಮಾಡದೆ ಬೈದುಬಿಟ್ರೆ ತಪ್ಪಾಗುತ್ತೆ. ನಮಸ್ತೆ ಅಸ್ತು ಬ್ರಹ್ಮನ್, ಬ್ರಾಹ್ಮಣ ನಮಸ್ಕಾರ ನಿನಗೆ. ತೇ ತುಭ್ಯಂ ನಮೋಸ್ತು, ಭವಾನ್ ಅನಶ್ಚನ್ನ ಭುಂಜಾನಸ್ಸನ್ ಮೇ ಗೃಹೇ ತಿಸ್ರೋ ರಾತ್ರಿ ದಿನತ್ರಯಂ ಯದವಾತ್ಸೀತ್ ವಾಸ ಪಕಾರ್ಷೀದಿತಿ ಯತ್ ತಸ್ಮಾತ್ ಪ್ರತಿ ತಸ್ಯ ಪ್ರತೀಕಾರಾಯ ತ್ರೀನ್ ವರಾನ್ ಋಣೀಶ್ವ. ಸಮಾಧಾನ ಮಾಡ್ತೇನೆ, ಮೂರು ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳ್ತಾನೆ. ಕಾಂಪೆನ್ಸೇಟ್ ಮಾಡಲಿಕ್ಕೆ ಮೂರು ವರ ಕೇಳಿದ್ದು, ನಮಗೇನು ಗೊತ್ತಾಯಿತು, ಕಾದ್ಯದ ವ್ಯರ್ಥ ಆಗಲಿಲ್ಲ, ಕಾದ್ಯದ ಸಾರ್ಥಕ ಆಯ್ತು. ಈಗ ಅದನ್ನೇ ಆಚಾರ್ಯ ಹೇಳ್ತಾರೆ, ನ ದೇವತೋಷಣ ಮೃಥ, ದೇವತೆಗಳನ್ನು ಸಂತೋಷಪಡಿಸಿದ್ದು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಲೋಕದಲ್ಲಿ ಹಾಗೆ ಭಾಗಲೆಲ್ಲ ಮನೆ ಬರ್ತಿರ್ತಾರೆ, ಏ ತುಂಬ ಸರ್ತ ಕೇಳಿಬಿಡಪ್ಪ ಏನು ವಿಷಯ ಅಂತ ಮಾತಾಡಿಸ್ಬೇಡ ಅಂತ ಹೇಳ್ತಾರೆ. ಒಂದೆರಡು ಸರ್ತಿ ಆಗದೆ ಹೋದಾಗ ಮತ್ತೆ ಬಂದಾಗ ಏನು ಮಾಡ್ತಾರೆ, ಇಷ್ಟು ಸರ್ತಿ ಬಂದ ನಾನು ಪಾಪ ಏನು ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಯಮದೇವರು ಹಾಗೆ ಮಾಡೋದು. ಈಗ ಮೂರು ವರ ಕೊಡ್ತೇನೆ ಕೇಳ್ಕೊ. ತೇ ತುಭ್ಯಂ, ಅಕಸ್ಮಾತ್ ಊಟ ಮಾಡಿದ್ರೆ ಏನಾಗ್ತಿತ್ತು? ಮೂರು ತಾಸಿಗೆ ಹೋಗಿಬಿಡ್ತಿತ್ತು, ಮೂರು ವರ ಬರ್ತಿದ್ದಿಲ್ಲ, ಮೂರು ತಾಸು ಹೋಗ್ತಾ ಇತ್ತು. ಕಾದಿದ್ದಕ್ಕೆ ಏನಾಯ್ತು? ಈಗ ಮೂರು ವರ ಸಿಕ್ತು. ತೇ ತುಭ್ಯಂ ನಮೋಸ್ತು ಬ್ರಹ್ಮ. ಹಾಂ, ಅದಕ್ಕೆ ಅದು ಇದು ಸಂದೇಶ, ಇದು ಸಂದೇಶನೇ. ಅತಿಥಿಗಳು ಬಂದವರು ಬೈದರೂ ಪರವಾಗಿಲ್ಲ, ಸರಿಯಾಗಿ ಟ್ರೀಟ್ ಮಾಡಿ ಅಂತ ಅರ್ಥ. ಕೆಲವರು ಶಾರ್ಟ್ ಟೆಂಪರ್ಡ್ ಅತಿಥಿಗಳು ಇರ್ತಾರೆ, ಇವನು ಗೃಹಸ್ಥರ ಶಾರ್ಟ್ ಟೆಂಪರ್ಡ್ ಕೇಸ್ ಆದರೆ ಅತಿಥಿ ಶಾರ್ಟ್ ಟೆಂಪರ್ ಇರ್ತಾನೆ, ಅವ್ನು ಬರೋದೇ ಹುಚ್ಚ, ತನ್ನ ಮನೆ ಬಂದ ಬಂದ್ಬಿಡ್ತಾನೆ ಆ್ಯಕ್ಚುಲಿ. ಅವನು ಕೇಳಿ ಅದಿಲ್ಲ ಏನ್ರಿ, ಇದಿಲ್ಲ ಏನ್ರಿ, ಇವರೇ ಗಾಬರಿ ಆಗಿಬಿಡ್ಬೇಕು, ನಮ್ಮ ಮನೇನ ಇವ್ರ ಮನೇನ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಏನು ಮಾಡ್ಬೇಕು ನಾವಾಗ, ಹಾಗೆ ನಡ್ಕೋಬೇಕು, ಪರಮಾತ್ಮ ತೋರಿಸ್ತಾನೆ. ಒಂದು ಒದ್ರೂ ಪರವಾಗಿಲ್ಲ, ಟಾಲರೇಟ್ ಮಾಡಿ, ಯಾಕೆ ಅತಿಥಿ ಅವನೀಗ ಅತಿಥಿ ಆದ್ದರಿಂದ ಅವನೇನು ಮಾಡಬೇಕು, ಟಾಲರೇಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನಮ್ಮ ಹಾಗಾಗ್ತದೆ, ಎಷ್ಟೋ ದೊಡ್ಡ ದೊಡ್ಡ ಇದಕ್ಕೆ ಹೋಗಿರ್ತಾರೆ ಆಫೀಸ್ಗಳಿಗೆ, ಏನೋ ಒಂದು ಮಗು ಗಲೀಜು ಮಾಡುತ್ತೆ ಅಂತ ತಿಳ್ಕೊಬೋದು. ಅವ್ರು ಏನು ಮಾಡ್ತಾರೆ, ಸಮಾಧಾನ ನಡ್ಕೋತಾರೆ. ಯಾಕೆ? ಸ್ವಲ್ಪ ಕೂಗಾಡಿದ್ರು ಆಫೀಸಿಗೆ ಕೆಟ್ಟ ಹೆಸರು ಬರುತ್ತೆ, ಅದು ತಲೆಯಲ್ಲಿ ಕೂತಿರುತ್ತೆ ಅವರಿಗೆ. ಓ, ಯಾರನ್ನ ಕರೆಸಿ ಕ್ಲೀನ್ ಮಾಡಿ ಯೋಚನೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಅದೆಲ್ಲ ತಡ್ಕೋಬೇಕಾದ ಜವಾಬ್ದಾರಿ ಅದು. ಅತಿಥಿಗಳು ಕೆಟ್ಟವರು ಇದ್ದರೂ ಕೂಡ ಗೃಹಸ್ಥ ಕೆಟ್ಟವನು, ಅತಿಥಿ ಕೆಟ್ಟವನು, ಇಬ್ಬರು ಕೆಟ್ಟವರು, ಹೋಪ್ಲೆಸ್ ಕೇಸ್ ಅದು. ಇವರು ಕೂಗೋದು, ಅವರು ಕೂಗಾಡೆ, ಇಬ್ಬರು ಒಳ್ಳೆಯವರು, ನಂಬರ್ ಒನ್ ಅದು. ಪ್ರಥಂಗ ಹೀಗಿರಬೇಕು, ನಮಸ್ತೆ ಎಷ್ಟು ಬ್ರಹ್ಮನ್ ಸಂಭಜಸ್ವ ಸ್ವೀಕುರು, ಈಗ ಎಲ್ಲ ತೊಗೊಂಡ್ಬಿಡು, ಪ್ಲಸ್ ವರ ಕೊಡ್ತೇನೆ ನಿನಗೆ. ತೇ ತುಭ್ಯಂ ನಮೋಸ್ತು, ಬ್ರಹ್ಮನ್ ಮೇ ಮಹ್ಯಂ ಸ್ವಸ್ತಿ, ಅವ್ಯಯಮೇ ತತ್ ಮಂಗಲಮಸ್ತು. ನಮಗೇನಾಯ್ತು ಈಗ, ಯಮದೇವರ ಹತ್ರ ಕೃಷ್ಣ ಹೋಗ್ತಾನೆ, ಗೊತ್ತಾಯ್ತಾ? ಗುರುಗಳ ಮಗನ ಕೊಡು ಅಂತೇಳಿ ಯಮದೇವರು ಭಾರಿ ಸತ್ಕಾರ ಮಾಡ್ತಾರೆ, ಇದು ಭಾಗವತಲ್ಲಿ ಗೊತ್ತಿದೆ. ಆದರೆ ಕೃಷ್ಣ ಹೋದ್ರಲ್ಲ, ಕೃಷ್ಣ ಭಕ್ತರು ಹೋದರೂ ಯಮದೇವರು ಗೌರವ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಕೃಷ್ಣ ಭಕ್ತ ನಚಿಕೇತ ಯಾರಿಗೆ? ಭಗವದ್ಭಕ್ತ. ವಿಜಯದಾಸರು ಹೋದರು, ಅದು ಯಮದೇವರು ಯಾಕೆ ಗೌರವ ಕೊಟ್ಟರು? ಅದರಿಂದ ಭಗವದ್ಭಕ್ತರಿಗೆ ಗೌರವ ಕೊಡೋದ್ರಿಂದ ಯಮದೇವ್ರ ಮಾತು ಭಾಗವತಲ್ಲೇ ಇದೆ. ಯಾರು ಭಗವದ್ಭಕ್ತರು ತಂಟೆಗೆ ಹೋಗಬೇಡಿ, ಅವ್ರಿಗೆ ಗೌರವದಿಂದ ಕಾಣಿ ಅಂತ ಯಮದೂತರು ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತಾರೆ ದೂತರಿಗೆ ಅವರು. ಅದರಿಂದ ಯೋಚನೆ ಮಾಡೋ ಕಾರಣನೇ ಇಲ್ಲ. ಅವ್ಯಯ ಮೇತ ನಾವು ಭಗವದ್ಭಕ್ತರದ್ದು ಆಗಬೇಕು, ಅಶ್ಯು ಮಾಡ್ಕೋಬಾರ್ದು ಅಷ್ಟೇ, ಅಶ್ಯು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಆ್ಯಕ್ಚುಯಲ್ ಭಗವದ್ಭಕ್ತರಾದರೆ ಯೋಚನೆ ಇಲ್ಲ, ಪಾಸ್ ಇರೋದ್ ಮೇಲೆ ಪಾಸ್ ಇದೆ ಅಶ್ಯು ಮಾಡ್ಕೋಬೇಕು, ಪಾಸ್ ಇದೆ ಅಶ್ಯು ಮಾಡ್ಕೊಂಡ್ರೆ ಕೇಳ್ತಾರ, ಪಾಸ್ ಇರಬೇಕು ನಮ್ಮಲ್ಲಿ ಯಾವಾಗಲೂ, ಅವಾಗ ಸೇಫ್. ಅವ್ಯಯ ಮೇತತ್ ಮಂಗಲಮಸ್ತು, ನಮಃ ಸ್ವಸ್ತಿ ಇತ್ಯಾದಿನ ಚತುರ್ಥ, ಈ ನಾಲ್ಕು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತಾರೆ ಆಮೇಲೆ ಮುಂದಿನ ಶ್ಲೋಕಗಳೆಲ್ಲ, ಏನು ವರ ಕೇಳಿದ, ಇವ್ರು ಏನು ವರ ಕೇಳು ಅಂತ ಇವ್ರು ಹೇಳಿದರು, ವರ ಏನು ಕೇಳಿದ ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ಮುಂದಿನ ಕಥೆ, ನಾಳೆ ದಿವಸ ಅದನ್ನು ಮುಂದುವರಿಸೋಣ. ಇದು ಭಾಳ ಅಪೂರ್ವ, ಮತ್ತೆ ಹೇಳಿದಂತೆ ಕಥೆಯ ರೂಪದಲ್ಲಿ ದೊಡ್ಡ ತತ್ವ ಹೇಳೋದು ಶುರು ಮಾಡ್ತಾರೆ. ಎಲ್ಲ ಬೇರೆ ಕಡೆ ಹೇಳ್ತಾರೆ, ದೊಡ್ಡ ದೊಡ್ಡ ಋಷಿಗಳವರೆಲ್ಲ ಈ ವಯಸ್ಸಲ್ಲಿ ಸಾಧನೆ ಮಾಡೋದಕ್ಕೆ ಒಂದು ಕಾಲ ಮಾಡ್ತಾರೆ. ಪ್ರಹ್ಲಾದನ ಕಥೆ ಯಾವಾಗ ಹಾಗೆ ಓವರ್ ನೈಟ್ ಬಂದಿದ್ದಲ್ಲ ಪ್ರಹ್ಲಾದನಿಗೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವರಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ.